ప్రస్థానం శయ్యాయ పూర్ణ జ్ఞానద సాగ్నసే ఉత్తుంగ వాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుదనశిష్టం నిత్య నిర్ధోతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ ముదతాం కల్పవృక్షాయ నమతాం కామధేనవే నీలాకరాచితానంత లీలా గోపాలపాలితాం విద్యాపయోనిధీన్ వందే బ్రహ్మ విద్యాగురున్ మమ. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్మునీన్ నమః. వాజరాజపదద్వంద్వారిజాసక్తమానసాన్ విశ్వప్రియ గురూన్ వందే మల్లోహం ధీ విశుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామా భవంత్యేవా శివతోబింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధి సంపత్ప్రదాయకం విజ్ఞాన విమలం శాంతం విజయాఖ్య గురుం భజే. శ్రీ గురుభ్యో నమః. హరి ఓం. ముందిన సులాది హెడతాదే కర్మ మార్గ ప్రధానవ అందరే ಎರಡು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಕೆಲವರು ಕರ್ಮ ಮಾತ್ರ ಜಾಸ್ತಿ ಇದ್ದು ದೇವರ ಚಿಂತನೆ ಒಳಗೆ ಆಧ್ಯಾತ್ಮ ಚಿಂತನೆ ಅವೆಲ್ಲ ಕಡಿಮೆ ಇರುತ್ತೆ. ಕೆಲವರು ವಿಶೇಷವಾಗಿರತಕ್ಕಂಥ ಒಳಗಿನ ಚಿಂತನೆ ಆಗಿ ಕರ್ಮ ಎಷ್ಟು ತಾವು ಅವಶ್ಯ ಮಾಡಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಹೋಗ್ತಾ ಇದೆ. ಅದನ್ನ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅರ್ಚಿಸು ಮನವೇ ನಿತ್ಯ ಅನಾದಿ ಮೂರುತಿಯ. ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಚಿಸು ಮನವೇ ನಿತ್ಯ ಅನಾದಿ ಮೂರುತಿಯ. ನಮ್ಮ ಒಳಗೆ ಅನಾದಿಯಿಂದ ಇದ್ದ ಮೂರುತಿ ಹೌದು. ನೀವು ಅರ್ಚನೆ ಮಾಡಬೇಕು ಅಂದ್ರೆ ಹೊರಗೆ ಒಂದು ಪ್ರತಿಮೆ ಇಟ್ಟು ಅರ್ಚನೆ ಮಾಡುವುದು ಅದು ಮುಖ್ಯವಾ, ಅಥವಾ ಈ ಒಳಗಿದ್ದ ನಿಜವಾದಂತಹ ಭಗವಂತನ ಮೂರ್ತಿ ಏನಿದೆ ಆ ಮೂರ್ತಿಯನ್ನು ಅರ್ಚನೆ ಮಾಡುವುದು ಸರಿಯಾ? ಹಾಗಾದ್ರೆ ಹೊರಗಿನದು ಬಿಡಬೇಕಾ ಅಂತ ಇಲ್ಲೇ ಇಲ್ಲ. ಅದರಲ್ಲಿ ಹೆಚ್ಚು ಕಾಲ ಕಳೆಯದೆ ಎಲ್ಲಿ ಹೊರಗಿದ್ದ ಮೂರ್ತಿಯಲ್ಲಿ ನಾವು ವಿಶೇಷವಾಗಿ ಆ ಮೂರ್ತಿಯನ್ನು ತೊಳೆಯೋದು ಅದನ್ನೇ ಇದು ಮಾಡೋದು ಅದಲ್ಲದೆ ಎಷ್ಟು ಬೇಕೋ ಅಷ್ಟೇ ಇದ್ದುಕೊಂಡು ಮಿಕ್ಕ ಎಲ್ಲ ಕಾಲದಲ್ಲಿ ಒಳಗಿದ್ದ ಮೂರ್ತಿಯ ಚಿಂತನೆಯಲ್ಲಿ ಕಾಲ ಕಳೆಯಬೇಕು, ಸಾರ್ಥಕ ಮಾಡಿಕೋಬೇಕು. ನಿಚ್ಚಳವಾಗಿ ನಿಸ್ಸಂಗದಲ್ಲಿ ನಿಚ್ಚಳವಾಗಿ ಅರ್ಚಿಸು. ನಿಚ್ಚಳವಾಗಿ ಅರ್ಚಿಸು ಅಂದರೆ ಯಾವ ಕಲ್ಮಶ ಇಲ್ಲದೆ ನಿಚ್ಚಳ ವಿಷಯ ಅಂದ್ರೆ ಹೇಳ್ತಾರೆ ಮನಸ್ಸಿನಲ್ಲಿ ಕಲ್ಮಶ ಇರಬಾರದು, ಅವನ ಬಗ್ಗೆ ಎಚ್ಚರ ಇರಬೇಕು, ಅವ ನಮಗೆ ಬಹಳ ಬೇಕಾದವ ಅಂತ ಚಿಂತನೆ ಇರಬೇಕು, ಅವನಿಂದ ಏನು ಬೇಡಬಾರದು, ಅವನು ಎಲ್ಲ ಕೊಡತಾ ಇದ್ದಾನೆ, ಇನ್ನ ಏನು ಬೇಡಬೇಕಾಗಿದ್ದು ಅವನಲ್ಲಿ ಏನೂ ಇಲ್ಲ, ಎಲ್ಲ ಅವನ ಹತ್ರ ಇದೆ ಅಂತ ನಿಚ್ಚಳವಾಗಿ ನಿಸ್ಸಂಗದಲ್ಲಿ. ನಿಸ್ಸಂಗ ಅಂದರೆ ಅವನಿಗೆ ಯಾವ ರೀತಿ ತೊಂದರೆ ಅಂದರೆ ಮಾನಸಿಕವಾಗಿ ಯಾವ ರೀತಿಯೂ ಕೂಡ ಅಸಮಾಧಾನ ಆಗದಂತೆ ರೀತಿಯಲ್ಲಿ ನಾವಿರಬೇಕು. ನಾವು ಏನೋ ಮಾಡಿದ್ರಿಂದ ದೇವರಿಗೆ ಅಸಮಾಧಾನ ಆಗುತ್ತೆ ಅಂತಲ್ಲ, ಅಸಮಾಧಾನ ಆಗಲಿಕ್ಕೆ ಬೇಕಾದಂತಹ ಯಾವುದೋ ದೋಷಗಳಿಲ್ಲ ಅವನಲ್ಲಿ. ಆದರೆ ನಮ್ಮ ಪ್ರವರ್ತನೆ ಹೇಗಿರಬೇಕು? ಒಂದು ವೇಳೆ ನಮ್ಮ ಪ್ರವರ್ತನೆಯಿಂದ ಅಸಮಾಧಾನ ಆಗುತ್ತೇನೋ ಎಂಬ ಎಚ್ಚರ ಪೂರ್ವಕವಾಗಿ ದೇವರ ಹತ್ರ ನಾವು ಚೆನ್ನಾಗಿರಬೇಕು. ಅದಕ್ಕೆ ಹೇಳ್ತಾರೆ ಭೀಷಾಸ್ಮಾದ್ವಾತಃಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮೈಧಿ. ಸೂರ್ಯ ದೇವರಿಗೆ ಹೆದರಿ ಉದಯಿಸ್ತಾನಂತೆ, ಗಾಳಿ ದೇವರಿಗೆ ಹೆದರಿ ಪ್ರವಾಹ ಆಗುತ್ತೆ, ಮೃತ್ಯುವು ದೇವರಿಗೆ ಹೆದರಿ ತನ್ನ ಕೆಲಸ ಮಾಡುತ್ತೆ. ಈ ಹೆದರುವುದೇನು ಹೇಳಿದರೆ ಅಯ್ಯೋ ಏನು ಮಾಡಿಬಿಡ್ತಾನೋ ಎಂಬ ಹೆದರಿಕೆ ಅಲ್ಲ. ಅವರಿಗಿರೋ ಪ್ರಧಾನ ಹೆದರಿಕೆ ಯಾವುದು ಅಂದ್ರೆ ಇಷ್ಟು ಎಲ್ಲರಿಗೂ ಉಪಕಾರ ಮಾಡುವಂತಹ ಮಹಾಸ್ವಾಮಿ ಆತನ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ನೋವಾಗುವ ರೀತಿಯಲ್ಲಿ ನಡ್ಕೊಳ್ತೇನೇನೋ ಅಂತ ಭಯದಿಂದ ಹೋಗ್ತಾರೆ. ಆ ರೀತಿಯಲ್ಲಿ ನಿಸ್ಸಂಗದಲ್ಲಿ ಇನ್ನ ಸಂಘ ಅಂದ್ರೆ ಯಾವುದು ಅಂದ್ರೆ ನಾನಾ ರೀತಿಯಾದ ಪದಾರ್ಥಗಳ ವ್ಯಕ್ತಿಗಳ ಸಂಘ ಅಂದ್ರೆ ಅವೇ ಸುಖ ಕೊಡತಾಯಿ ಎಂಬ ಭ್ರಾಂತಿಯಿಂದ ಅದರ ಸುತ್ತು ತಿರುಗಾಡೋದು ಆ ಸಂಘ ಬಿಡಬೇಕು. ಇನ್ನು ನಿಸ್ಸಂಗ ಅಂತ ಹೇಳಿದರೆ ಅಹಂಕಾರದ ಸಂಘ ಬಿಡಬೇಕು. ದೇವರೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ದಾನೆ, ಅದು ಬಿಟ್ಟು ನಾವು ಬೇರೆ ಸಂಘ ಮಾಡುತ್ತೇವೆ ನಾನೇ 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 ಅಂತ, ಅದು ಬಿಡಬೇಕು ನಿಸ್ಸಂಗದಲ್ಲಿ. ಇನ್ನ ನಿಸ್ಸಂಗದಲ್ಲಿ ಅಂದರೆ ನಮ್ಮನ್ನ ಭಗವಂತನಿಂದ ದೂರ ಮಾಡುವ ಪರಿಸ್ಥಿತಿಗಳಿಗೆ ಅಥವಾ ಅಂಥದ್ದನ್ನ ಮೆಚ್ಚುವ ವ್ಯಕ್ತಿಗಳಿಗೆ ದೂರ ಇರಬೇಕು. ಅದು ನಿಸ್ಸಂಗ ಅಂದ್ರು. ನಾವು ದೇವರ ಹತ್ತಿರ ಇರೋದೆಷ್ಟು ಮುಖ್ಯವೋ, ದೇವರಿಂದ ದೂರ ಮಾಡುವ ವ್ಯಕ್ತಿಗಳಿಂದ ದೂರವಾಗಿರುವುದು ಬಹಳ ಮುಖ್ಯ. ಬಹಳ ಜನ ಇರ್ತಾರೆ ಏನಾದ್ರೂ ಮಾಡಲಿಕ್ಕೆ ಹೋದ್ರೆ ಏನ್ ಮಾಡ್ತೀರಿ ಬಿಡ್ರಿ ಅಂತ ಇಂಥವ್ರು ಜಾಸ್ತಿ ಇರ್ತಾರೆ. ಅಂಥವರಿಗೆ ಆದಷ್ಟು ದೂರ ಇರಬೇಕಂತ ನಿಸ್ಸಂಗದಲ್ಲಿ. ಇನ್ನ ಯಾರಾದರೆ ಭಗವಂತನನ್ನ ಭಗವದ್ಭಕ್ತರನ್ನ ನಿಂದಾ ಮಾಡುತ್ತಾ ಇರ್ತಾರೋ ಅಂಥವರಿಂದ ದೂರ ಇರಬೇಕು. ಬಹಳ ಹೇಳ್ತಾ ಬರುತ್ತಾರೆ ಅಚ್ಚ ಭಕುತಿಯಲ್ಲಿ ಪಂಚಭೇದ ಜ್ಞಾನ ಎಚ್ಚತ್ತು ದಿವಾರಾತ್ರಿ ದೈನ್ಯ ವೃತ್ತಿ. ಅಚ್ಚ ಭಕುತಿಯಲ್ಲಿ, ಅಚ್ಚ ಭಕುತಿ ಅಂದ್ರೆ ಏನು? ಯಾವ ಭಕುತಿ? ದೇವನೇ ನನಗೆ ಕೊಟ್ಟು ನನ್ನ ಉದ್ಧಾರ ಮಾಡುತ್ತಾ ಇದ್ದಾನೆಂಬ ಎಚ್ಚರ ಪೂರ್ವಕವಾಗಿ ಬರುತ್ತೋ ಭಕ್ತಿ ಬರ್ತಾ ಇದೆ. ಆ ಭಕುತಿಯನ್ನಾದರೂ ದೇವರೇ ಕೊಡಬೇಕು, ನಾನಾಗಿ ತಂದುಕೊಳ್ಳಿಕ್ಕಾಗಲ್ಲ. ಅಂತಹ ಭಗವಂತನ ಚಿಂತನೆ, ಸ್ವಾಮಿ ನಿನ್ನ ಅಧೀನವಾಗಿ ನಿನ್ನ ಭಕುತಿ ನನಗೆ ಬರ್ತಾ ಇದೆ, ಇಂತಹ ಭಕುತಿಯನ್ನು ನನಗೆ ಅರ್ಪಣೆ ಮಾಡುತ್ತಾ ಇದ್ದೇನೆ ನಿನ್ನ ಕರುಣೆಯಿಂದ ಅಂತ ಬರಬೇಕು. ಅದು ಅಚ್ಚ ಭಕುತಿ ಅಂದ್ರು. ಸ್ವಾತಂತ್ರ್ಯ, ಭಗವಂತನ ಸ್ವಾತಂತ್ರ್ಯ, ನಮ್ಮ ಶುದ್ಧ ಸ್ವಾತಂತ್ರ್ಯದ ಜ್ಞಾನಪೂರ್ವಕವಾಗಿ ಬರತಕ್ಕಂತಹ ಭಕುತಿಯೇ ಅಚ್ಚ ಭಕುತಿ. ಅಷ್ಟೇ ಅಲ್ಲ, ಭಕುತಿಯಲ್ಲಿ ಶುದ್ಧತ್ವ ಅಂದ್ರೆ ಏನು ಅಂದರೆ ಯಾವಾಗ್ಲೂ ಕೂಡ ಇನ್ನೊಬ್ಬರ ಹತ್ರ ದೇವರಲ್ಲೇನೋ ಭಕ್ತಿ ಮಾಡುತ್ತಾ ಇರೋದು, ಇನ್ನೊಬ್ಬರ ಹತ್ರ ಕೈಚಾಚಿ ಬೇಡೋದು, ಇವೆಲ್ಲ ಮಾಡೋದು ತಪ್ಪು ಅಂತ ಹೇಳ್ತಾರೆ. ದೇವರಿಗೆ ಅವಮಾನ ಮಾಡಿದಂತೆ. ಆದ ಕಾರಣ ದೇವರ ಭಕ್ತರಾದವರು ಬೇರೊಬ್ಬರನ್ನ ಕೈಚಾಚಿ ಕೇಳಬಾರದು. ಭಗವದ್ ಭಕ್ತರನ್ನ ಬಿಟ್ಟು ಬೇರೊಬ್ಬರನ್ನ ಕೈಚಾಚಿ ಕೇಳಿ ಅವರಿಗೆ ತಲೆಬಾಗಿದರೆ ದೇವರಿಗೆ ಅವಮಾನ ಮಾಡಿದಂತೆ. ಅದನ್ನು ಶುದ್ಧ ಭಕ್ತಿ ಅಂತ ಹೇಳಲ್ಲ. ಆದ ಕಾರಣ ಅಚ್ಚ ಭಕ್ತಿಯಲ್ಲಿ ಭಗವಂತ ಗುರುಗಳು ನಮ್ಮವರು ಏನು ಗೊತ್ತಾರಲ್ಲ, ಅಡ್ಡಿ ಇಲ್ಲ. ಆದರೆ ಅದಲ್ಲದೆ ಬೇರೆ ಯಾರಾದರೂ ಭಗವದ್ವೇಷಿಗಳತ್ರ ನಾವು ಯಾಚನೆ ಮಾಡಬಾರ. ಭಗವದ್ವೇಷಿಗಳತ್ರ ಹೌದಮ್ಮ, ಆದಷ್ಟು ಅದನ್ನ ಕಳ್ಕೊಳ್ಳಿಕ್ಕೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರಬೇಕದು. ಯಾಕೆಂದ್ರೆ ನಾವು ಭಗವಂತನ ದ್ವೇಷಿಗಳಿಂದ ಒಂದು ಚೂರು ತಗೊಂಡ್ರೂ ಕೂಡ ನಮ್ಮ ಸಾಧನೆ ಹಾಳಾಗಿ ಹೋಗ್ತಾ ಇರುತ್ತೆ. ಅದಕ್ಕೆ ಭಗವದ್ವೇಷಿಗಳಿಂದ, ದ್ವೇಷಿಗಳು ಅಂದ್ರೆ ಯಾರು? ದೇವರನ್ನ ಸದಾ ಬೈಯೋರು ಅಂತ ಅಷ್ಟೇ ಅಲ್ಲ, ನಾನಾ ರೀತಿ ದ್ವೇಷ ಮಾಡೋರು. ಭಗವದ್ಭಕ್ತರ ಮೇಲೆ ಯಾವಾಗ್ಲೂ ಕೆಂಡ ಕಾರುತ್ತಾ ಇದ್ರೆ ಅವರು ಭಗವದ್ವೇಷಿಗಳೇ, ಅವರನ್ನು ದೂರ ಆಗಿರ್ಬೇಕು ನಾವು. ಯಾಕಂದ್ರೆ ಕೆಲವರು ಇರ್ತಾರೆ ಮಾಧ್ವರೆ ಇರ್ತಾರೆ, ಮುದ್ರಿನಾಮ ಎಲ್ಲ ಹಚ್ಕೊಂಡು ತಿರುಗಾಡ್ತಾನೆ ಇರ್ತಾರೆ. ಕೆಲಸ ಏನಯ್ಯ ಅಂದ್ರೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಆ ಸ್ವಾಮಿನ ಬೈಯೋದು, ಈ ಮಠದವ್ರನ್ನ ಬೈಯೋದು, ಇದೇ ಕೆಲಸವಾಗಿ ಓಡಾಡ್ತಾ ಇರ್ತಾರೆ. ಅಂತವ್ರನ್ನ ಕಂಡ್ರೆ ದೂರ ಹೊಟ್ಟೋಗ್ಬೇಕಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಅಂತವ್ರನ್ನ ಹತ್ರ ಸೇರಿಸಿದ್ರೆ ಏನಾಗುತ್ತೆ? ನಾವು ಅದಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ, ದೊಡ್ಡವರನ್ನ ದ್ರೋಹ ಮಾಡುವವರಿಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತೆ. ಅದರಿಂದ ಅಲ್ಲಿಗಲ್ಲಿಗೆ ಅವರನ್ನು ದೂರ ಕಳಿಸಿಬಿಟ್ರೆ ಬಹಳ ಉತ್ತಮ. ಅದಕ್ಕೆ ಅಚ್ಚ ಭಕುತಿಯಲ್ಲಿ ಪಂಚಭೇದ ಜ್ಞಾನ ಎಚ್ಚತ್ತು. ಈ ಪಂಚಭೇದ ಜ್ಞಾನ ನಮಗೆ ಯಾವಾಗ್ಲೂ ಎಚ್ಚತ್ತಿರಬೇಕಂತೆ. ಬಹಳ ಕಷ್ಟ ಇದು. ಜೀವ ಜಡಕ್ಕೆ ಭೇದ ಅಂತ ಹೇಳ್ತೇವೆ, ನಮಗೂ ಶರೀರಕ್ಕೂ ಭೇದ ಇದೆ ಅಂತ ತಿಳಿತೀವಿ, ಆದರೆ ಅನುಷ್ಠಾನಕ್ಕಿರಲ್ಲ. ಇದು ನೋಡಿದ್ಕೊಳ್ಳೇ ನಾನೇ ನಾನೇ ಅಂತ ಬರ್ತಾ ಇರುತ್ತೆ. ಒಳಗೆ ದೇವರೊಬ್ಬನಿದ್ದಾನೆ, ನಾನು ಈ ಶರೀರದಿಂದ ಬೇರೆಯಾಗಿ ಭಿನ್ನವಾಗಿ ಡಿಫರೆಂಟ್ ನಾನೊಬ್ಬನಿದ್ದೇನೆ, ಆ ನನ್ನೊಳಗೆ ಇನ್ನೊಬ್ಬ ಬೇರೆ ಕೂತಿದ್ದಾನೆ ಎಂಬ ಎಚ್ಚರ ಬರಬೇಕು. ಇಲ್ಲಿ ಪಂಚಭೇದ ಜ್ಞಾನ ಅಂದ್ರೆ ಎಲ್ಲೆಲ್ಲೋ ಇಲ್ಲ, ನಮ್ಮೊಳಗೇನೆ. ನನಗೂ ದೇವರಿಗೂ ವ್ಯತ್ಯಾಸ, ನನಗೂ ದೇವರಿಗೂ ವ್ಯತ್ಯಾಸ, ಜೀವಕ್ಕೂ ದೇವರಿಗೂ, ಜೀವಕ್ಕೂ ಜಡಕ್ಕೂ ವ್ಯತ್ಯಾಸ, ನನಗೂ ಈ ಶರೀರಕ್ಕೂ ವ್ಯತ್ಯಾಸ. ಜೀವ ಜಡ ಭೇದ, ಜೀವ ಈಶ್ವರ ಭೇದ, ಆದಮೇಲೆ ಜಡ ಈಶ್ವರ ಭೇದ. ಜಡ ಅಂದ್ರೆ ದೇಹಕ್ಕೂ ದೇವರಿಗೂ ಭೇದ ಮೂರು ಬಂತು. ನಂತರ ಜಡ ಜಡಕ್ಕೂ ಭೇದ, ಜೀವ ಜೀವಕ್ಕೂ ಭೇದ. ನನ್ನೊಳಗೆ ತತ್ವಾಭಿಮಾನಿಗಳು ನಿಂತಿದ್ದಾರೆ, ತತ್ವಾಭಿಮಾನಿ ದೇವತೆಗಳು ದೈತ್ಯರು ನಿಂತಿದ್ದಾರೆ, ಅವರು ಬೇರೆ 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 ಇದ್ದಾರಲ್ಲ, ನನ್ನಿಂದ ಬೇರೆ, ಜೀವ ಜೀವಕ್ಕೂ ಭೇದ. ಇನ್ನ ಜಡ ಜಡಕ್ಕೂ ಭೇದ ಅಂತ ಹೇಳಿದರೆ ನನ್ನೊಳಗೆ ತತ್ವಗಳಿವೆ, ಆ ತತ್ವಗಳಲ್ಲಿ ಒಂದು ತತ್ವ ಬೇರೆ ಇನ್ನೊಂದು ತತ್ವ ಬೇರೆ, ಆ ರೀತಿಯಲ್ಲಿ ತತ್ವಗಳು ತತ್ವಗಳು ಬೇರೆ ಬೇರೆ ಆಗಿವೆ, ತತ್ವಾಭಿಮಾನಿಗಳು ಬೇರೆ ಬೇರೆ ಆಗಿದ್ದಾರೆ. ಹೌದಲ್ವ? ಜಡ ಜಡ ತತ್ವಗಳೆಲ್ಲ ಜಡ, ತತ್ವಾಭಿಮಾನಿಗಳು ಚೇತನ. ತತ್ವಗಳ ಮಧ್ಯೆ ಭೇದ ಇದೆ. ಅಹಂಕಾರ ತತ್ವ ಮಹತತ್ವ ಒಂದಲ್ಲ. ಅದರಿಂದ ಬಂದದ್ದೇ ಮಹತತ್ವದಿಂದ ಬಂದದ್ದೇ ಅಹಂಕಾರ ತತ್ವ. ಆದರೆ ಮಹತ್ತತ್ವ ಅಹಂಕಾರ ತತ್ವ ಒಂದಲ್ಲ, ಬೇರೇನೆ. ಹಾಗೆ ಮಹತ್ತತ್ವ ಅವ್ಯಕ್ತತ್ವ ಒಂದಲ್ಲ, ಅವ್ಯಕ್ತದಿಂದ ಬಂದದ್ದೇ ಮಹತ್ತತ್ವ, ಆದರೆ ಅದು ಬೇರೇನೆ. ಹಾಗೆ ಪ್ರತಿಯೊಂದು ತತ್ವ ತತ್ವಕ್ಕೂ ಕೂಡ ಭೇದ ಇದೆ. ಜಡ ಜಡಕ್ಕೂ ಭೇದ, ತತ್ವಾಭಿಮಾನಿಗಳಿಗೆ ತತ್ವಾಭಿಮಾನಿಗಳಿಗೆ ಭೇದ, ಜೀವ ಜೀವಕ್ಕೂ ಭೇದ, ನನಗೂ ದೇವರಿಗೂ ಭೇದ, ದೇವರಿಗೂ ಜಡಕ್ಕೂ ಭೇದ, ದೇವರಿಗೂ ಅಂದ್ರೆ ವಿಶೇಷವಾಗಿರತಕ್ಕಂತಹ ಈ ರೀತಿಯಾದ ಪಂಚಭೇದ. ಎಲ್ಲೋ ನಾವು ಪಂಚಭೇದ ಅನ್ಕೊಳ್ಳಿ, ಇವರು 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 ಅಂತ ಹೊರಗೆ ಕೈಯೆಲ್ಲ ಒಳಗೆ ಹೊಡ್ತಾ ಇರುತ್ತೆ. ಒಳಗೆ ಚಿಂತನೆ ಮಾಡಬೇಕು, ಇದು ಎಚ್ಚೆತ್ತಿರಬೇಕಂತ ಸದಾ ಚಿಂತನೆ ಮಾಡುತ್ತಾ ಇರಬೇಕು. ಅದನ್ನೇ ನಮ್ಮ ವಾಯಾಚಾರ್ಯರು ಮಹಾನುಭಾವರು ಅವರ ಹತ್ರ ಯಾರು ಬಂದ್ರೆ ಮಂತ್ರ ಉಪದೇಶ ಕೊಡಿ ನನಗೆ ಅಂದ್ರೆ, ಅಪ್ಪ ಒಂದು ಮಂತ್ರ ಕೊಡ್ತೇನೆ, ಹಗಲೂ ರಾತ್ರಿ ಜಪ ಮಾಡಬೇಕು, ಅದನ್ನ ಏಕಾಂತದಲ್ಲಿ ಕೂತು ಆ ಜಪ ಮಾಡಿದ್ರೆ ಹೊರತು ಸಿದ್ಧಿ ಆಗಲ್ಲ ಅಂದ್ರೆ, ಅದು ಸಿದ್ಧಿ ಆದ್ರೆ ಸಾಕು, ಎಲ್ಲಾ ಮಂತ್ರಗಳು ಸಿದ್ಧಿ ಆಗುತ್ತೆ. ಸರಿ, ಮಾರನೇ ದಿವಸ ಬಂದ್ರು, ಏನು ಮಂತ್ರ ಕೊಡುತ್ತಾರೆ ಅಂದ್ರೆ, ನಾನು ಬೇರೆ ದೇಹ ಬೇರೆ, ನಾನು ಬೇರೆ ದೇವ ಬೇರೆ, ಈ ಐದು ಮಂತ್ರಗಳಿವೆ, ಈ ಐದು ಮಂತ್ರಗಳನ್ನ ಸದಾ ಜಪ ಮಾಡು, ಜಪ ಮಾಡಿದ್ರೆ ನಿಮ್ಗೆ ಸಿದ್ಧಿ ಆಗುತ್ತೆ, ಅವಾಗ ಎಲ್ಲಾ ತಾನಾಗಿ ಸಿದ್ಧಿ ಆಗ್ಬಿಡುತ್ತೆ. ಇದು ನಾವಲ್ಲ, ಬಹಳ ಜನ ಶೂದ್ರಾದಿಗಳು ಅವರವರ ಗುರುಗಳೆಲ್ಲ ಹೇಳ್ಕೊಡ್ತಾರೆ. ಅದನ್ನ ನಾನು ಹೇಳಿ ತುಂಬಾ ಸಲ ಹೇಳ್ತಾ ಇದ್ದೆ ಆ ಒಂದು ವಿಷಯವನ್ನು. ನಂಗೆ ಗೊತ್ತಿದ್ದವರು ಅವ್ರ ಗುರುಗಳ ಹತ್ರ ಅಧ್ಯಯನ ಮಾಡಿದೀವಿ ಅಂತ ಹೇಳಿದ್ರೆ ಶೂದ್ರರು, ಏನಪ್ಪ ನಿಮ್ ಗುರುಗಳು ಅಂದ್ರೆ ಹಗಲು ರಾತ್ರಿ ಜಪ ಮಾಡಿಸ್ತಾ ಇದ್ರಂತೆ ಈ ಮಂತ್ರ. ಏನದು, ನಾನು ಬೇರೆ ದೇಹ ಬೇರೆ ಎಂಬುದನ್ನ ಹಗಲು ರಾತ್ರಿ ಜಪ ಮಾಡಿಸಿ ನಿದ್ದೆ ಬಂದ್ರೆ ಮುಳ್ಳಿಂದ ಚುಚ್ತಾ ಇದ್ರಂತೆ. ಅದಕ್ಕೆ ಹೇಳುತ್ತಾರೆ, ಪಂಚಭೇದ ಜ್ಞಾನ ಎಚ್ಚೆತ್ತು ದಿವಾರಾತ್ರಿ, ಹಗಲು ರಾತ್ರಿ ಎಚ್ಚರ ಇರಬೇಕಂತೆ ನಮಗೆ. ನಾನು ಬೇರೆ ದೇಹ ಬೇರೆ ಸ್ವಾಮಿ ಬೇರೆ ಎಂಬುದು ಬೆಳಿಗ್ಗೆ ಮಾತ್ರ ಅಲ್ಲ, ರಾತ್ರಿ ಮಲಕೊಂಡಾಗ್ಲೂ ಕೂಡ ಅದು ನಮ್ಮೊಳಗೆ ರಕ್ತದಲ್ಲಿ ಹರಿತಾ ಇರಬೇಕು. ಎಬ್ಬಿಸಿದ್ರೆ ಆ ಹೌದಪ್ಪ ಬೇರೇನೆ ಥಟ್ ಅಂತ ಇಡಬೇಕು, ಆತರ ಇರಬೇಕು. ವ್ಯಾಸರಾದರೆ ಈ ಒಂದು ಮಾತು ಕುರಿತು ಹೇಳುತ್ತಾರೆ, ಇದು ಎಷ್ಟು ಸಲ ಚಿಂತನೆ ಮಾಡಿ 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 ಆ ರಕ್ತಗತ ಆಗ್ಬಿಡಬೇಕು. ಅದನ್ನ ಹೇಳುತ್ತಾರೆ, ಎಚ್ಚತ್ತು ದಿವಾರಾತ್ರಿ ದೈನ್ಯ ವೃತ್ತಿ, ದೈನ್ಯ ವೃತ್ತಿಯಲ್ಲಿ ಇರಬೇಕು. ದೈನ್ಯ ವೃತ್ತಿ ಅಂದ್ರೆ ಇನ್ನೊಬ್ಬರ ಮುಂದೆ ದೀನವಾಗಿ ಮುಖ ಇಟ್ಟು ಅಯ್ಯೋ ಅದು ಕೊಡಿ ಇದು ಕೊಡಿ ಅಂತಲ್ಲ, ಭಗವಂತನ ಹತ್ರ ದೈನ್ಯ ದೀನ, ದೀನ ಶಬ್ದಕ್ಕರ್ಥ ಏನು ಅಂದ್ರೆ ಭಗವಂತನ ಅಧೀನ ನಾನು ಎಂಬ ಎಚ್ಚರ ಸದಾ ಇರಬೇಕು. ಯಾವಾಗ ಸ್ವಾಮಿ ಕೀರ್ತಿ ಕೊಡತಾನೋ, ಅಪಕೀರ್ತಿ ಕೊಡತಾನೋ, ಲಾಭ ಕೊಡತಾನೋ, ನಷ್ಟ ಕೊಡತಾನೋ, ಏನು ಕೊಡತಾನೋ, ಸ್ವಾಮಿ ನನ್ನ ಒಡೆದ ಕೊಡತಾ ಇದ್ದಾನೆ, ಅವನಲ್ಲಿ ಪ್ರಾರ್ಥನೆ, ಸ್ವಾಮಿ ನಿನ್ನಲ್ಲಿ ಮನಸ್ಸು ಕೊಡು. ದೀನ ನೋಡಿ, ದೈನ್ಯ ಇಲ್ಲದೆ ಚೆನ್ನಾಗಿರೋದು ಅಂದ್ರೆ ನಾನೆಲ್ಲ ಮಾಡಬಲ್ಲೆ ಅಂತ ಬಂದರೆ ಅದು ಅಹಂಕಾರ ವೃತ್ತಿ. ಅಹಂಕಾರ ತೆಗೆದು ಬಿಟ್ಟರೆ ದೈನ್ಯ, ದೈನ್ಯ ಅಂದ್ರೆ ಏನೋ ಅಯ್ಯೋ ದೇವರತ್ತ ಅಯ್ಯೋ ಅಂತ ಕೂತಿರೋದು ಅಂತಲ್ಲ, ಏನಂತ ಅರ್ಥ, ಭಗವಂತ ನಿನ್ನ ಅಧೀನ ನಾನು ಅಂತ. ದಿವಾರಾತ್ರಿ ದೈನ್ಯ ವೃತ್ತಿ ಯಾಚಕ ನಾನು ಬ್ರಹ್ಮಾದ್ಯರ ತಾರತಮ್ಯ ತಿಳಿದು, ನಾನು ಯಾಚಕನಯ್ಯ. ಯಾಚಕ ಅಂದ್ರೆ ಭಗವಂತನಿಂದ ನಾನಾ ರೀತಿಯಾದ ಗುಣಗಳನ್ನ ಯಾಚನೆ ಮಾಡುವವ, ಪದಾರ್ಥಗಳನ್ನ ಯಾಚನೆ ಮಾಡುವವ, ಆತನಿಂದಾಗಿ ವಿಶೇಷವಾಗಿ ಸುಖವನ್ನ ಯಾಚನೆ ಮಾಡುವವ, ಆತನ ಕರುಣೆಯನ್ನ, ಆತನ ಪ್ರಸಾದವನ್ನ, ಸಕಲವನ್ನ ದೇವರಿಂದ ಕೇಳಿ ಕೇಳಿ ಪಡೆಯುವ. ಮಕ್ಕಳಿರ್ತಾರೆ, ತಾಯಿಯನ್ನ ಕೇಳ್ತಾ ಇರ್ತಾರೆ, ಅಮ್ಮ ಅದು ಕೊಡು ಇದು ಕೊಡು ಅದು ಕೊಡು ಇದು ಕೊಡು ಅಂತ. ಎಂದಾದ್ರೂ ಸರಿ ಅವರು ಅಯ್ಯೋ ನಾನು ಬೇಡಿ ಬೇಡಿ ಬದುಕ್ತಾ ಇದ್ದೇನೆ ಅಂತ ಬರುತ್ತಾ ಅವರಿಗೆ ದುಃಖ ಆಗುತ್ತಾ, ಅಯ್ಯೋ ನನ್ನ ಬದುಕಿಲ್ಲ ಈ ಅಮ್ಮನ ಕೇಳ್ಕೊಂಬುದರಲ್ಲೇ ಆಯ್ತಲ್ಲ ಅಂತ ಬರುತ್ತಾ, ಆ ಕೇಳೋದ್ರಲ್ಲೇ ಆನಂದ, ಜಗಳಾಡೋದ್ರಲ್ಲೇ ಆನಂದ, ಯಾಕೆ ಕೊಡ್ಲಿಲ್ಲ ಅಂತ. ಹೌದಲ್ವೋ, ಆ ಆನಂದ ಭಕ್ತರಿಗಿದೆ. ಅದಕ್ಕೆ ಯಾಚಕ ವೃತ್ತಿ ಅಂದ್ರು, ಎಲ್ಲರೂ ಯಾಚನೆ ಮಾಡೋದೆ ಭಗವಂತನನ್ನ, ತಪ್ಪೇನಿದೆ ಅಂದ್ರು. ದೇವರತ್ತ ಬೇಡ ಕಾಲಕ್ಕ ಅಯ್ಯೋ ಅಂತ ಅನ್ನಬೇಡ, ತಾಯಿಯವ ಜಗತ್ತಿಗೆ ತಾಯಿ. ಬೊಮ್ಮಾದ್ಯರ ತಾರತಮ್ಯ ತಿಳಿದು, ಭಗವಂತ ಬ್ರಹ್ಮಾದಿ ದೇವತೆಗಳ ತಾರತಮ್ಯವನ್ನು ನಾವು ತಿಳಿಯಬೇಕು. ಭಗವಂತ ಬ್ರಹ್ಮಾದಿ ದೇವತೆಗಳಲ್ಲಿ ಹೇಗೇಗಿದ್ದಾನೆ ಅಂತ ತಿಳಿದು, ಅಲ್ಲಿ ತಾರತಮ್ಯ ಅಂದರೆ ಯಾವ ಯಾವ ದೇವತೆಗಳು ಎಷ್ಟೆಷ್ಟು ದೊಡ್ಡವರು ಅಂತ ತಿಳಿಯಬೇಕು. ಅಷ್ಟೇ ಅಲ್ಲದೆ ಅವರವರೊಳಗಿರುವ ದೇವರ ರೂಪಗಳ ಗುಣಗಳ ತಾರತಮ್ಯ ತಿಳಿಯಬೇಕು. ಬ್ರಹ್ಮದೇವರಲ್ಲಿ ದೇವರು ನಿಂತು ಎಷ್ಟು ಗುಣಗಳು ಪ್ರಕಟ ಮಾಡಿದ್ದಾನೋ ಅಷ್ಟು ಗುಣ ಗರುಡ ಶೇಷರುದ್ರಾದಿಗಳಲ್ಲಿ ಬರಲಿಲ್ಲ. ಬ್ರಹ್ಮ ವಾಯುಗಳಲ್ಲಿ ಎಷ್ಟು ಪ್ರಕಟ ಆಗಿದೋ ಭಗವಂತನ ವಿಶೇಷ ಗುಣ ಶಕ್ತಿ ಅಷ್ಟು ಸರಸ್ವತಿ ಭಾರತೀಯರಲ್ಲಿ ಮಾಡಲಿಲ್ಲ, ಅವರಲ್ಲಿ ಮಾಡಿದಷ್ಟು ಗರುಡ ಶೇಷರುದ್ರಾದಿಗಳಲ್ಲಿ. ಹಾಗೆ ಕೊನೆಯ ಪರ್ಯಂತ ಯಾರ್ಯಾರು ದೊಡ್ಡವರಾಗ್ತಾ ಹೋಗ್ತಾರೆ ಅವರ ದೊಡ್ಡಸ್ತಿಗೆ, ಅವರಲ್ಲಿ ಆ ದೊಡ್ಡಸ್ತಿಗೆಯನ್ನು ಕೊಟ್ಟ ದೇವರ ದೊಡ್ಡಸ್ತಿಗೆ, ಅಂದ್ರೆ ಎಷ್ಟೆಷ್ಟು ಗುಣಗಳಿಂದ ಪ್ರಕಟ ಆಗಿದ, ಈ ತಾರತಮ್ಯವನ್ನು ತಿಳಿಯಬೇಕು. ಅದಿದ್ದಲ್ಲಿ ಬೊಮ್ಮಾದ್ಯರ ತಾರತಮ್ಯ ತಿಳಿದು ಬ್ರಹ್ಮಾದಿ ದೇವತೆಗಳು ಎಲ್ಲಿದ್ದಾರಪ್ಪ ಅಂದ್ರೆ ನಮ್ಮೊಳಗೆ ಕೂತಿದ್ದಾರೆ. ಈ ಜೀವ ಇಡೀ ಶರೀರ ಪ್ರಕಾಶ ರೂಪದಿಂದ ವ್ಯಾಪಿಸಿದ್ದಾನೆ, ಆ ಪ್ರಕಾಶ ರೂಪವಾದ ಶರೀರದೊಳಗೇನೆ ಸಕಲ ಬ್ರಹ್ಮದೇವರು ಮೊದಲುಗೊಂಡು ಪುಷ್ಕರ ಪರ್ಯಂತ ಒಬ್ಬರಲ್ಲಿ ಒಬ್ಬರು ಒಬ್ಬರಲ್ಲಿ ಒಬ್ಬರು ಎಲ್ಲಾ ತೋರಿಕೊಂಡು ನಮ್ಮಲ್ಲಿದ್ದಾರೆ. ಒಂದು ಕೆಲಸ ಮಾಡಿಸಬೇಕಾದ್ರೆ ಒಳಗೆ ಭಗವಂತ ತನ್ನ ಕೈ ಎತ್ತಿದರೆ ಲಕ್ಷ್ಮೀದೇವಿ ಬ್ರಹ್ಮ ವಾಯುಗಳು ಎಲ್ಲ ಕೈ ಹಾಗೇ ಎದ್ದು ಕೊನೆಗೆ ನಮ್ಮ ಕೈ ಏಳುತ್ತೆ. ಆ ರೀತಿಯಾಗಿ ಬೊಮ್ಮಾದ್ಯರ ತಾರತಮ್ಯ ತಿಳಿದು ಸಚ್ಚಿದಾನಂದಾತ್ಮಕ ಗುಣಗಳಿಂದ ದೇವರನ್ನ ಏನಂತ ಗುಣ ಚಿಂತನೆ ಮಾಡಬೇಕು ಅಂದ್ರೆ ಸತ್ ಚಿತ್ ಆನಂದ ಆತ್ಮ ಅಂತ ಭಗವಂತರ ಚಿಂತನೆ ಮಾಡಬೇಕು. ಸತ್ ಅಂದ್ರೆ ಶುದ್ಧ, ಸತ್ ಅಂದ್ರೆ ದೋಷರಹಿತ, ಸತ್ ಅಂದ್ರೆ ವಿಶೇಷವಾಗಿ ಸ್ವತಂತ್ರ ಅಂತ ಹೇಳ್ತಾರೆ, ದೇವರನ್ನ ಸ್ವತಂತ್ರ ಅಂತ ಚಿಂತನೆ ಮಾಡಬೇಕಂತೆ. ನಂತರ ಚಿತ್ ಅಂದ್ರೆ ಜ್ಞಾನಮಯ, ವಿಶೇಷ ಜ್ಞಾನಾತ್ಮಕನಾದವ, ಅವನಲ್ಲಿ ಅಜ್ಞಾನ ಬರಲಿಕ್ಕೆ ಅವಕಾಶವೇ ಇಲ್ಲ ಅಂತ ದೇವರನ್ನು ಚಿಂತನೆ ಮಾಡಿದರೆ ನಮಗೂ ಅಜ್ಞಾನವನ್ನ ಭಗವಂತ ಧ್ವಂಸ ಮಾಡಿಬಿಡುತ್ತಾನೆ. ಅದಕ್ಕೆ ಸತ್ವ ಚಿತ್ ಆನಂದ ಆತ್ಮಕ, ಆನಂದ ಅಂತ ಭಗವಂತನ ಚಿಂತನೆ. ಆನಂದ ಅಂದರೆ ಸ್ವರೂಪದಲ್ಲಿ ಚೂರು ದುಃಖ ಇಲ್ಲದವ, ಚೂರು ದುಃಖ ಇಲ್ಲದವ, ಆನಂದ ಪೂರ್ಣನಾಗಿದ್ದಾನೆ. ಕೆಲವರಂತಾರೆ ದುಃಖ ಇಲ್ಲದಂಗಿರೋದೇ ಆನಂದ, ಬೇರೆ ಆನಂದ ಇಲ್ಲ ಅಂತಾರೆ. ಅದಕ್ಕೆ ಆಚಾರ್ಯ ಹೇಳಿದರು, ಇಲ್ಲ ಆನಂದ ಬೇರೇನೆ ಇದೆ, ದುಃಖ ಇಲ್ಲದಿರುವುದೇ ಆನಂದ ಅಲ್ಲ, ವಿಶೇಷವಾದ ಆನಂದವಿದೆ. ಆದ ಕಾರಣ ಸತ್ ಚಿತ್ ಆನಂದ ಆತ್ಮಕ, ಇಂಥ ಇವನೇ ನಮ್ಮ ಒಳಗೆ ನಿಂತು ಸ್ವಾಮಿಯಾಗಿದ್ದಾನೆ. ಪ್ರತಿಯೊಂದು ಇಂದ್ರಿಯ ಅವನ ಕಂಟ್ರೋಲೆ, ಪ್ರತಿಯೊಂದು ಕರ್ಮ ಅವನ ಕಂಟ್ರೋಲ್ ಅಲ್ಲಿದೆ, ಪ್ರತಿಯೊಂದು ನಮ್ಮ ಚರ್ಯಗಳೆಲ್ಲ ಕೂಡ ಅವನಲ್ಲೇ ನಿಂತಿವೆ, ಅಂದರೆ ಅವನಿಂದಾಗೆ ಆಗ್ತಾ ಇದೆ. ಇದನ್ನ ಪ್ರತಿಯೊಂದು ಕ್ಷಣ ಆಯಾ ಕಾರ್ಯ ಆಗುವಾಗ, ಆಯಾ ಆಲೋಚನೆ ಬರುವಾಗ, ಸ್ವಾಮಿ ನಿನ್ನ ಅಧೀನ ಬರ್ತಾ ಇದೆ, ಉದ್ಧಾರ ಮಾಡು ಉದ್ಧಾರ ಮಾಡುವಂತ ದೇವರಲ್ಲಿ ಸದಾ ಪ್ರಾರ್ಥನೆ ನಡಿಬೇಕು. ಅದನ್ನೇ ಹೇಳುತ್ತಾರೆ, ಸಚ್ಚಿದಾನಂದಾತ್ಮಕ ಗುಣಗಳಿಂದ ಅಚ್ಯುತ ಅನಂತ ಗೋವಿಂದ ಗೋಪಾಲ ಕೃಷ್ಣ. ದೇವರನ್ನ ಈ ಮೂರು ರೂಪಗಳನ್ನ ಕೊಂಡಾಡಬೇಕಂತೆ, ಅಚ್ಯುತ ಅನಂತ ಗೋವಿಂದ ಅಂತ. ಅಚ್ಯುತ ಅಂದ್ರೆ ಇವನಿಗೆ ಎಂದೂ ಕೂಡ ಚ್ಯುತಿ ಇಲ್ಲ, ಇವನಿಗೆ ಇವನ ಗುಣಗಳಿಂದ ಚ್ಯುತಿ ಇಲ್ಲ, ಇವನ ಗುಣಗಳು ಇವನ ಬಿಟ್ಟು ಹೋಗಲ್ಲ, ಇವನ ಪದಕ್ಕೆ ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠನಾದವ, ಆ ಪದವಿ ಇವನನ್ನ ಬಿಟ್ಟು ಹೋಗೋದಿಲ್ಲ, ಇವ ಯಾರನ್ನ ಬಿಟ್ಟು ಹೋಗೋದಿಲ್ಲ, ಎಲ್ಲರೊಳಗೆ ಬಿಂಬಮೂರ್ತಿಯಾಗಿ ನಿಂತಿದ್ದಾನೆ. ಅದಕ್ಕೆ ಭಗವಂತನಿಗೆ ಅಚ್ಯುತ ಅಂದ್ರು. ಅದಕ್ಕೆ ಅಚ್ಯುತ ಅನಂತ ಅಂತ ಅಂದ್ರೆ ಕೊನೆ, ಯಾವ ರೀತಿಯಲ್ಲೂ ಕೂಡ ಇವನಿಗೆ ಕೊನೆ ಇಲ್ಲ, ಯಾರು ನೋಡ್ಲಿಕ್ಕೆ ಹೋದ್ರೂ ಕೂಡ ಇವನಿಗೆ ಕೊನೆ ಕಾಣೋದೇ ಇಲ್ಲ. ಅಷ್ಟೇ ಅಲ್ಲ, ದೇವರನ್ನ ಅಚ್ಯುತ ಅಂತ ನಾವು ಚಿಂತನೆ ಮಾಡುತ್ತಾ ಬಂದರೆ ನಮ್ಮಲ್ಲಿ ನಿತ್ಯವೂ ಪ್ರಕಟ ಆಗುವಂತಹ ಒಳ್ಳೆ ಒಳ್ಳೆ ಗುಣಗಳು ನಮ್ಮನ್ನು ಬಿಟ್ಟು ಹೋಗೋದಂತೆ ಇರುತ್ತೆ. ಇವತ್ತೇನೋ ಒಳ್ಳೆಯವರು, ನಾಳೆ ಇಲ್ಲದಿದ್ರೆ. ಅದಕ್ಕೆ ಇವತ್ತೇನು ಒಳ್ಳೆ ಗುಣಗಳೇ ನಮ್ಮಲ್ಲಿ ಪ್ರಕಟ ಆಗಿವೆ, ಆ ಗುಣಗಳೆಲ್ಲ ವಿಶೇಷವಾಗಿ ಎಲ್ಲಾ ಕಾಲದಲ್ಲಿರಬೇಕಾದರೆ ದೇವರನ್ನ ಅಚ್ಯುತ ಅಂತ ಚಿಂತನೆ ಮಾಡಬೇಕು. ಈ ಮೂರು ದೊಡ್ಡ ಔಷಧ ಇದು. ಅನಂತ ಅಂತ ಭಗವಂತನ ಚಿಂತನೆ ಮಾಡಬೇಕು ಅಂದ್ರೆ ನಮಗೂ ಕೂಡ ವಿಶೇಷವಾಗಿ ಅಪಾರ ಜ್ಞಾನ ಕೊಡತಾನೆ, ಅಪಾರ ಜ್ಞಾನ ಕೊಡತಾನೆ, ನಮ್ಮನ್ನೆಂದು ಬಿಟ್ಟು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಗೋವಿಂದ ವೇದ ವೇದ್ಯ, ಸಕಲ ವೇದಗಳು ಇವನನ್ನೇ ಹೊಗಳತಾ ಇವೆ. ಎಲ್ಲಾ ವೇದಗಳಲ್ಲಿ ಪ್ರತಿಯೊಂದು ಶಬ್ದ ಇವನೇ. ನೋಡಿ, ಈ ಗೋವಿಂದ ಅಂತ ಒಂದು ಮಾತು ಹೇಳಿದರೆ ಸಾಕಂತೆ ಅರ್ಥ ತಿಳ್ಕೊಂಡು. ಏನದು ಅಂದ್ರೆ ಗೋ ವೇದಗಳು, ಸಕಲ ವೇದಗಳು, ಇತಿಹಾಸ ಪುರಾಣಾದಿಗಳು, ಏನು ನಾನಾ ರೀತಿಯಾಗಿರತಕ್ಕಂತಹ ಶಾಸ್ತ್ರ ಗ್ರಂಥಗಳೇನಿವೆ ಅಲ್ಲಿಂದ ಚೆನ್ನಾಗಿ ಅವುಗಳಿಂದ ತಿಳಿಯಲಿಕ್ಕೆ ಯೋಗ್ಯನಾದವ, ಅವೆಲ್ಲ ತಿಳಿಸತ್ತೆ ಇವನನ್ನ. ಸರಿ, ಶಬ್ದ ಆಗಿದೆ, ಚಿಂತನೆ ಹೇಗೆ, ನಾಲ್ಕು ವೇದಗಳಲ್ಲಿ ಒಂದೊಂದು ಶಬ್ದ, ಒಂದೊಂದು ಅಕ್ಷರ, ಒಂದೊಂದು ಸ್ವರ, ಒಂದೊಂದು ರೀತಿಯಾಗಿರತಕ್ಕಂತಹ ಏನು ಶೈಲಿ, ಅವೆಲ್ಲವೂ ಕೂಡ ದೇವರ ರೂಪಗಳಿಂದ ತುಂಬಿದೆ. ಪ್ರತಿಯೊಂದು ಅಕ್ಷರವೂ ದೇವರನ್ನೇ ಹೇಳತಾ ಇದೆ. ಇತಿಹಾಸ ಪುರಾಣಗಳಲ್ಲಿ ಅಲ್ಲೂ ದೇವರನ್ನೇ ಹೇಳ್ತಾ ಇವೆ. ಆದ್ದರಿಂದ ಎಲ್ಲವೂ ಕೂಡ ಭಗವಂತನನ್ನೇ ತಿಳಿಸಿಕೊಳ್ಳಿಕ್ಕೆ ಹೊರಟಿದೆ ಶಬ್ದ ಪ್ರಪಂಚ ಅಂತ ತಿಳಿದು ಗೋವಿಂದ ಅಂದರೆ ಎಷ್ಟು ಫಲ ಬರುತ್ತೆ ಅಂದರೆ ನಾಲ್ಕು ವೇದಗಳು ಇತಿಹಾಸ ಪುರಾಣಾದಿಗಳು ಎಲ್ಲವನ್ನ ಒಮ್ಮೆ ಪಾರಾಯಣ ಮಾಡಿದ ಫಲ ಬರುತ್ತೆ. ಒಮ್ಮೆ ಗೋವಿಂದ ಅಂತ ಹೇಳಿದ್ರೆ ಅರ್ಥ ಈ ಚಿಂತನೆ ಹೀಗಿರಬೇಕು, ಅಪ್ಪ ಗೋವಿಂದ ಅಂದ ಕೂಡಲೇ ಇಡೀ ವೇದಗಳ ಉಚ್ಚಾರ ಆಗ್ತಾ ಇದೆ ಅಂತ ನಮ್ಮ ಬಾಯಿಯಿಂದ ಬರಬೇಕದು. ಹಾಗೆ ಅನಂತ ಅಂದ ಕೂಡಲೇ ಇಡೀ ಅನಂತಾನಂತ ಜೀವರಾಶಿಗಳಲ್ಲಿರುವ ಅನಂತ ಭಗವದ್ ರೂಪಗಳ ಉಚ್ಚಾರ. ಅನಂತ ಅಂದ ಕೂಡಲೇ ದೇವರ ರೂಪಗಳೆಷ್ಟು? ಅನಂತ. ಹಾಗಾದ್ರೆ ದೇವರನ್ನ ಅನಂತ ಅಂತ ಒಂದು ಶಬ್ದದಿಂದ ಉಚ್ಚಾರ ಮಾಡಿದರೆ ದೇವರಿಗೆ ನಮಸ್ಕಾರವೂ ಹೌದು, ಆ ಅನಂತ ರೂಪಗಳಿಗೆ ವಿಶೇಷವಾಗಿರತಕ್ಕಂತಹ ಉಪಚಾರಗಳು ಹೌದು, ಎಲ್ಲವೂ ಅನಂತ ಶಬ್ದದಿಂದ ಆಯಿತು. ಅಂದರೆ ಅನಂತ ಅಂತ ಒಂದು ಮಾತು ಹೇಳಿದರೆ ಅನಂತ ಭಗವತ್ ರೂಪಗಳಿಗೆ ಷೋಡಶೋಪಚಾರ ಪೂಜೆ ಆಗುತ್ತೆ. ಅಚ್ಯುತ ಅಂದ ಕೂಡಲೇ ಅನಂತ ಭಗವದ್ ರೂಪಗಳಿಗೆ ವಿಶೇಷವಾಗಿರತಕ್ಕಂಥ ಗುಣಚಿಂತನೆ ಆವಾಹನೆ ಮಾಡಿದಂತಾಯಿತು. ನಿನ್ನ ಗುಣ ಹೀಗಿದೆ, ಬಿಡಲ್ಲ ಅಂತ ಭಗವಂತನ ಆವಾಹನೆ, ಭಗವಂತನ ಅರ್ಚನ, ಭಗವಂತನ ಸ್ತೋತ್ರ. ಆವಾಹನೆ, ಅರ್ಚನ, ಸ್ತೋತ್ರ, ಮೂರು ಷೋಡಶೋಪಚಾರ ಪೂಜಾದಲ್ಲಿ ಎಲ್ಲ ಬಂದುಬಿಡ್ತು. ಅದನ್ನ ಸೇರಿದರೆ ಅಚ್ಯುತ ಅನಂತ ಗೋವಿಂದ ಅಂದಾಗ ಹೆಜ್ಜೆ ಹೆಜ್ಜೆಗೂ ಭಗವಂತನ ವಿಶೇಷ ಉಪಾಸನೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜಾತ್. ಅಚ್ಯುತ ಅನಂತ ಗೋವಿಂದ ಎಂಬುದು ದೊಡ್ಡ ಔಷಧ. ಈ ಔಷಧವನ್ನ ಯಾರು ಚೆನ್ನಾಗಿ ಉಚ್ಚಾರ ಮಾಡುತ್ತಾ ಇರ್ತಾರೋ ಅವರಿಗೆ ನಶಂತಿ ಸಕಲ ರೋಗ, ಎಲ್ಲಾ ರೋಗಗಳು ನಾಶ ಆಗುತ್ತೆ. ಯಾವುದು ರೋಗ? ದೊಡ್ಡ ರೋಗ ನಮ್ಮಲ್ಲಿ ಕೂತಿರೋದೆ ಅಹಂಕಾರ ಮಮಕಾರ. ಅಷ್ಟೇ ಅಲ್ಲ, ದುರಭಿಮಾನಗಳು ಎಲ್ಲ ಕತ್ತರಿಸಿ ಹೋಗುತ್ತೆ. ಅಚ್ಯುತ ಅನಂತ ಗೋವಿಂದ ಯಾರೀತ? ಅಚ್ಯುತ ಅನಂತ ಗೋವಿಂದ ಅಂತ ಮೂರು ಹೆಸರುಗಳಿಂದ ಕರೆದಲ್ಲ, ಯಾರನ್ನ ಕರೆದಿದ್ದೀರಾ ಅಂದ್ರೆ ಈ ಯುಗದ ಮೂರ್ತಿ. ಈ ಯುಗದಲ್ಲಿ ನಾವು ಚಿಂತನೆ ಮಾಡಲೇಬೇಕಾದ ಮೂರ್ತಿ ಗೋಪಾಲ ಕೃಷ್ಣ ಸುಚ್ಚರಿತ ಸಾರ ಸುಖ ಸಾಗರ. ಸಚ್ಚರಿತ ಸಾರ ಅಂದ್ರೆ ಒಳ್ಳೆ ಚರಿತ್ರೆಗಳ ಸಾರ. ಈ ಒಂದು ಶಬ್ದವೇ ತುಂಬಾ ವಿಶೇಷವಾಗಿ ತೆರೆದುಕೊಳ್ಳುತ್ತೆ. ಸಚ್ಚರಿತೆಗಳು ಸುಚರಿತೆಗಳು ಅಂದ್ರೆ ಯಾವುದು ಅಂದ್ರೆ ಎಲ್ಲಾ ಭಗವದ್ ಭಕ್ತರ, ಬ್ರಹ್ಮದೇವರು ಮೊದಲುಕೊಂಡು ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಬ್ಬ ಚೇತನ ರಾಶಿಯ ಭಗವದ್ ಭಕ್ತರ ಚರಿತ್ರೆಗಳೆಲ್ಲ ಸಚ್ಚರಿತ್ರ. ಅದರಲ್ಲಿ ಸಾರ ಯಾರು? ದೇವರೇ. ಹೇಗೆ? ಲಕ್ಷ್ಮೀದೇವಿಯ ಒಳಗೆ ನಿಂತು ಆಕೆಯ ಇಂದ್ರಿಯಗಳನ್ನ ಅಲುಗಾಡಿಸಿ ಆಕೆಯಲ್ಲಿ ಕೆಲಸ ಮಾಡುವಂತಹ ದೇವರ ಚರಿತ್ರೆ ಏನಿದೆ ಅದು ಸಾರ. ಈಗ ಲಕ್ಷ್ಮೀದೇವಿ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿದ್ಲು ಅಂತ ಮೇಲ್ನೋಟಕ್ಕೆ ಕಥಾ ಹೌದಾ? ಆದರೆ ಅಲ್ಲರಿ, ಲಕ್ಷ್ಮೀದೇವಿ ಸೃಷ್ಟಿ ಮಾಡಿದ್ಲ, ದೇವರು ಮಾಡಿದ್ದಲ್ಲ. ಅಂದ್ರೆ ದೇವರ ಹೊಕ್ಕಳಿಂದ ಕಮಲ ಬಂತಲ್ಲ, ಆ ಕಮಲ ಯಾರೂ ಅಲ್ಲ, ಲಕ್ಷ್ಮೀದೇವಿ. ಅದಕ್ಕೆ ಲಕ್ಷ್ಮೀದೇವಿ ಮೂಲಕವೇ ಎಲ್ಲ ಆಗುತ್ತೆ. ಅಂಬರಣಿ ಸೂಕ್ತದಲ್ಲಿ ಹೇಳ್ತಾಳೆ, ಅಹ ಬ್ರಹ್ಮಾಣಂ ಕೃಣೋಮಿ, ನಾನು ಒಂದು ಕ್ಷಣದಲ್ಲಿ ಬ್ರಹ್ಮದೇವರನ್ನ ರುದ್ರದೇವರನ್ನ ಎಲ್ಲರೂ ಮಾಡಿಬಿಡ್ತೇನೆ, ಒಂದೇ ಕ್ಷಣದಲ್ಲಿ ಎಲ್ಲರೂ ಸಂಹಾರ ಮಾಡುತ್ತೇನೆ, ನಾನು ಇಲ್ಲದಿದ್ದರೆ ಯಾರಿಗೂ ಉಸಿರಾಟವೂ ಆಗೋದಿಲ್ಲ. ಇಂಥ ವಿಶೇಷವಾದ ರೀತಿಯಲ್ಲಿ ಲಕ್ಷ್ಮೀದೇವಿ ತನ್ನ ತಾಕತ್ತನ್ನು ಪರಿಚಯ ಮಾಡಿಕೊಡ್ತಾಳೆ. ಅದನ್ನೇ ಹೇಳ್ತಾ ಇದ್ದಾರೆ ಸಚ್ಚರಿತ ಸಾರ. ಹಾಗಾದ್ರೆ ಲಕ್ಷ್ಮೀದೇವಿಯ ಚರಿತ್ರೆ ಅಂದ್ರೆ ಇದು ಮಾಡಿದ್ಲು ಅದು ಮಾಡಿದ್ಲು ಹೀಗೆ ಹೀಗೆ ಅಂತೇಳಿ. ಆದರೆ ಒಳಗೆ ನಿಂತು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ್ದು ಲಕ್ಷ್ಮೀದೇವಿಯಲ್ಲಿ ನಿಂತು ಯಾರು? ದೇವರೇ. ಆಕೆಗೆ ಉಸಿರಾಡಿಸಿದ ಯಾರು? ದೇವರೇ. ತಿಳುವಳಿಕೆ ಕೊಟ್ಟದ ಯಾರು? ದೇವರೇ. ಆ ರೀತಿಯಲ್ಲಿ ಭಗವಂತನೇ ಒಳಗೆ ನಿಂತು ಮಾಡಿಸಿದ. ಹಾಗಾದ್ರೆ ಮೇಲ್ನೋಟಕ್ಕೆ ಲಕ್ಷ್ಮೀದೇವಿಯ ಚರಿತ್ರೆ, ಒಳ ನೋಡಿದರೆ ದೇವರ ಚರಿತ್ರೆ, ಅವನೇ ಮಾಡಿದ ಎಲ್ಲ ಕಾರ್ಯಗಳು. ಅದಕ್ಕೆ ಸಚ್ಚರಿತ್ರ ಸಾರ, ಎಲ್ಲರ ಚರಿತ್ರೆಯಲ್ಲಿ ಸಾರಭೂತವಾಗಿ ಬಿಂಬಕ್ರಿಯೆಯಿಂದ ಸಾರಭೂತವಾಗಿ ನಿಂತ ನಿನ್ನ ಚರಿತ್ರೆ ಎಲ್ಲರ ಚರಿತ್ರೆಗೂ ಸಾರವಯ್ಯ. ಸಚ್ಚರಿತ ಸಾರ ಸುಖ ಸಾಗರ. ಆದರೆ ಎಲ್ಲರ ಚರಿತ್ರೆಗಳು ನೋಡಿದಾಗ ಅವರವರಲ್ಲಿ ನಿಂತು ಅವರವರ ಕೆಲಸ ಮಾಡಿಸಿದೀಯಾ, ಆದರೆ ನಿನಗೆ ಯಾವ ದುಃಖವೂ ಇಲ್ಲ, ಯಾವ ಕಷ್ಟವೂ ಇಲ್ಲ. ಏಕಕಾಲದಲ್ಲಿ ಕೋಟ್ಯಂತರ ಅನಂತ ಜೀವರಾಶಿಗಳನ್ನ ಒಮ್ಮೊಮ್ಮೆ ಅವರಿಗೆ ಏನು ಆಶ್ಚರ್ಯ ಆಗುತ್ತೆ ಭಗವಂತನ ಶಕ್ತಿಯನ್ನು ನೋಡಿದರೆ. ಏನು ಇಲ್ಲಿದ್ದವರೇ ಒಂದು 10 ಜನ ಕೂತಿರ್ತೀವಿ, ಒಬ್ಬೊಬ್ಬರ ಒಂದೊಂದು ಕೆಲಸ ಆಗ್ತಾ ಇರುತ್ತೆ. ತಲೆಯ ಆಚೆ ಇಟ್ಟಿರ್ತಾರೆ, ಕೆಲವರು ಹಾಗೂ ಹೋಗ್ತಾರೆ, ಕೆಲವರು ಹೀಗೂ ಇರ್ತಾರೆ, ಹಾಗೂ ಹೀಗೆ ಎಲ್ಲಾ ಆಗ್ತಾ ಇದ್ರೆ ಕಾರ್ಯಗಳು ಅದೆಲ್ಲ ಲೆಕ್ಕ ಪ್ರಕಾರ ಭಗವಂತ ಮಾಡುತ್ತಾನೆ. ಹಿಂದಿನ ಕರ್ಮಗಳು ಲೆಕ್ಕ ಹಾಕಿ ಆ ಲೆಕ್ಕ ಪ್ರಕಾರ ಈ ಜನ್ಮದಲ್ಲಿ ಈ ಗಂಟೆಯಲ್ಲಿ ಈ ಕ್ಷಣದಲ್ಲಿ ಇವನ ಕೈ ಹೇಗೆ ಹೋಗಬೇಕು, ಕಾಲು ಹೇಗೆ ಹೋಗಬೇಕು, ಕಣ್ಣ ರೆಪ್ಪೆ ಹೇಗೆ ಹಾಕಬೇಕು, ಅಥವಾ ಏನು ತೊಂದರೆ ಬರಬೇಕು ಏನು ತೊಂದರೆ ಬರಬಾರದು ಎಲ್ಲ ಕ್ಯಾಲ್ಕುಲೇಟೆಡ್ ಆಗಿರುತ್ತೆ. ಇಷ್ಟು ಜನಕ್ಕೆ, ಇಡೀ ಬೆಂಗಳೂರಿನಲ್ಲಿರೋ ಜನಕ್ಕೆ ಎಲ್ಲ ಪರ್ಫೆಕ್ಟ್ ಆಗಿ ಟೈಮ್ ಕೊಡಬೇಕು ಅಂತ ಹೇಳಿದರೆ ಅವನೆಂಥ ಶಕ್ತಿ ಇರಬೇಕು. ಅಷ್ಟೇ ಅಲ್ಲ, ಎಷ್ಟು ಶಕ್ತಿ ಖರ್ಚು ಮಾಡಬೇಕು, ಖರ್ಚು ಮಾಡಿದ್ರೆ ಅವನಿಗೆ ಎಷ್ಟು ಕಷ್ಟ ಆಗಬೇಕು ಅಂದ್ರೆ ಇಲ್ಲ, ಸುಖ ಸಾಗರ ಆನಂದವಾಗಿ ಮಾಡ್ತಾ ಇದ್ದಾನೆ. ಸರಿ, ಆನಂದವಾಗಿದೆ, ದುಃಖ ಇಲ್ಲ, ಆದರೆ ನಮಗಾಗಿ ಮಾಡಬೇಕು ಅಂತೇನಿದೆ? ಬಿಟ್ಟು ಬಿಡಬಹುದಲ್ಲ, ಸುಮ್ಮನೆ ಇವ್ರಿಗೋಸ್ಕರ ಯಾಕೆ ಒದ್ದಾಡಬೇಕು ಅಂತ ಬಿಡಬಹುದಲ್ಲ. ಬಿಡಲ್ಲ, ನಾವು ಅವನ ಕಡೆ ನೋಡದಿದ್ರೂ ನಮ್ಮನ್ನು ಬಿಡಲ್ಲ, ಸದಾ ಅಂಟಿಕೊಂಡಿರ್ತಾನೆ. ಒಂದು ಕ್ಷಣ ನಮಗೆ ನಾನು ಹೀಗೆ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ, ಸದಾ ನಮ್ಮ ಹಿಂದೆ ಇದ್ದು ನಮ್ಮನ್ನು ಸದಾ ರಕ್ಷಣೆ ಮಾಡುವ ಅಪರೂಪದ ವ್ಯಕ್ತಿ ಇವ ಅಂತ ಹೇಳ್ತಾ ಇದ್ದಾರೆ. ಸಚ್ಚರಿತ ಸಾರ ಸುಖ ಸಾಗರ, ನೆಚ್ಚಿದವರ ನೆಂಟ ನಿಗಮ ಗೋಚರನೆಂದು. ಯಾರು ನೆಚ್ಚಿರ್ತಾರೆ ಅವರ ನೆಂಟ ಅಂದರೆ ದೇವ ನೆಚ್ಚಬೇಕಂತೆ ನಮ್ಮನ್ನ, ನಾವು ದೇವರ ನೆಚ್ಚೋದಲ್ಲ. ನಮ್ಮಲ್ಲಿ ಚಿಂತನೆ, ನಮ್ಮ ನಡೆ ನುಡಿ ಎಲ್ಲವೂ ಕೂಡ ದೇವರ ಕಡೆಗೆ ಹೊರಟರೆ ಸರ್ವತ್ರ ದೇವರ ಚಿಂತನೆ. ನಮ್ಮ ಏನೇನು ಕೆಲಸಗಳಾಗುತ್ತೆ ಅಲ್ಲೆಲ್ಲ ದೇವರ ಚಿಂತನೆ. ಆಯಾ ಕೆಲಸಗಳ ಮೂಲಕ ಎಲ್ಲೆಲ್ಲಿ ಯಾರ್ಯಾರ ನೋಡ್ತಾ ಇರ್ತೇವೆ ಅಲ್ಲೆಲ್ಲ ಕೂಡ ದೇವರ ಚಿಂತನೆ. ಈ ತರ ಭಗವಂತನನ್ನೇ ಸದಾ ನಾವು ಚಿಂತನೆ ಮಾಡಲಿಕ್ಕೆ ಹೊರಟರೆ ಶರಣಾಗತಿಯ ಪೂರ್ವಕ ಭಗವಂತ ನಮ್ಮನ್ನ ನೆಚ್ಚುತ್ತಾನಂತೆ. ನೆಚ್ಚಿ ನೆಂಟನಾಗ್ತಾನೆ ಅಂದ್ರೆ ಸದಾ ನಮ್ಮ ಸುತ್ತ ತಿರುಗಾಡ್ತಾ ಇರ್ತಾನೆ. ಇಲ್ಲಿ ಒಂದೊಂದು ಶಬ್ದದ ಅರ್ಥ ನೋಡಿದವು. ಭಗವಂತನ ಗೋಪಾಲಕೃಷ್ಣ ಅಂತ ನಾವು ಚಿಂತನೆ ಮಾಡಿದರೆ ಗೋವುಗಳನ್ನ ಪಾಲನೆ ಮಾಡತಕ್ಕಂತಹ ಗೋಪಾಲ ಅಂದರೆ ವೇದಗಳ ಪಾಲನೆ ಮಾಡಿ ಅವುಗಳನ್ನ ಯಾವಾಗ್ಲೂ ಹತ್ತಿರ ಇಟ್ಕೊಂಡಿರ್ತಾನಂತೆ. ಪಾಲನೆ ಮಾಡೋ ಕಾಲಕ್ಕೆ ಕರ್ಷತಿ ಆಕಳು ಕರುವು ಹೇಗಿತ್ತು ಅಂದ್ರೆ ಅವೆಲ್ಲ ಓಡತಾ ಇದ್ರೆ ಓಡಿ ಕರ್ಕೊಂಡು ಬಂದದ್ದು ಕೃಷ್ಣ ಅಲ್ಲ, ಈ ಕೃಷ್ಣನ ಹತ್ರ ಬೇರೇನೆ ವ್ಯವಹಾರ. ಏನದು ಅಂದ್ರೆ ಆಕಳು ಹೋಗೋದೇ ಇಲ್ಲ, ಕೃಷ್ಣನ ಹಿಡ್ಕೊಂಡು ಅಲ್ಲೇ ಕೂತಿರುತ್ತೆ. ಈ ಚಿಂತನೆ ಬೇಕಂತೆ. ಗೋಪಾಲಕೃಷ್ಣ ಅಂತ ಹೇಳಿದರೆ ಆತ ಮುರಳಿ ಬಾರಿಸ್ತಾ ಇದ್ರೆ ದಂತದಷ್ಟ ಕಬಲ ಧೃತ ಕರ್ಣ ನಿದ್ರಿತಾಹ ಲಿಖಿತ ಚಿತ್ರ ನಿವಾಸಂ. ದೇವರ ಮುರಳಿಗಾನ ಮಾಡುವಾಗ ಆಕಳು ಹುಲ್ಲನ್ನ ಕಚ್ಚಿ ತಿನ್ನಬೇಕು ಅಂತ ಹೋದದ್ದು ಆತನ ಗಾನ ಕಿವಿಯಲ್ಲಿ ಬಿದ್ದ ಕೂಡಲೇ ಹಾಗೆ ಇದು ಬಿಡುತ್ತಂತೆ. ಬಾಯಲ್ಲಿ ಆ ಹುಲ್ಲು ಹಾಗೆ ಇದೆ. ಅದು ಹೇಗಿತ್ತಪ್ಪ ಅಂದ್ರೆ ನೋಡ್ಲಿಕ್ಕೆ ಅಂದ್ರೆ ಆ ಬರದಂತ ಚಿತ್ರ ಹೇಗಿರಬೇಕು ಹಾಗೆಲ್ಲ ನಿಂತು ಬಿಡುತ್ತಂತೆ. ಹಾಗೆ ಭಗವಂತ ಎಲ್ಲವನ್ನು ಕೂಡ ತನ್ನ ಹತ್ತಿರ ಇಟ್ಟುಕೊಂಡಿದ್ದ. ಆಕಳಗಳ ಗುಂಪನ್ನೆಲ್ಲ ಕೂಡ ಹೇಳುತ್ತಾರೆ. ಆ ಕಾದನ ಉತ್ಸವ ಹರಿ ಕಾದನ ಅನ್ನುವಾಗ ಒಂದು ತಿಂಗಳ ಕರುಗಳು ಇಂದಿರೇಶ ಮೇಯಿಸಲು ಒಂದು ವರುಷ ಕರುಗಳಂತೆ ಆನಂದದಿಂದ ಬೆಳೆದವು ಅಂತ. ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ತ್ರಿಜಗ ದೊಡೆಯ ವಿಜಯ ವಿಠಲ ರಜಗೆ ಸ್ವಾಮಿ ಆದನು. ಆ ರೀತಿಯಲ್ಲಿ ಭಗವಂತ ಆ ಆಕಳಗಳನ್ನು ಹೇಗೆ ಪಾಲನೆ ಮಾಡಿದ ಅಂದ್ರೆ ಅವು ಯಾವುದು ಕೂಡ ಕೃಷ್ಣನ ಬಿಟ್ಟೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವನ ಸುತ್ತೇ ಇರಬೇಕು. ಈ ಚಿಂತನೆ ನಮ್ಮ ಬಿಂಬಮೂರ್ತಿಯಲ್ಲಿ ನೀನೇ ಗೋಪಾಲಕೃಷ್ಣ, ಪಾಲನೆ ಮಾಡುವನು ಮಾತ್ರ ಅಲ್ಲ, ತನ್ನವರನ್ನ ಪಾಲನೆ ಮಾಡುವನು ಮಾತ್ರ ಅಲ್ಲ, ಅವರು ಯಾರು ತನ್ನನ್ನು ಬಿಡದೇ ನೋಡಿಕೊಳ್ಳುವಂತಹ ಮಹಾಶಕ್ತ. ಈ ಚಿಂತನೆ ಮಾಡಿದರೆ ನಮ್ಮಲ್ಲೂ ಕೂಡ ಏನು ವೇದಗಳ ಅರ್ಥ, ವೇದ ಅದು ಗೋವು, ವೇದಗಳ ಅರ್ಥ ಏನ್ ಚೂರು ತಿಳ್ಕೊಂಡಿರ್ತೇವೆ ಅದು ಗೋವುಗಳು. ಅದು ಬಿಟ್ಟು ಬಿಟ್ಟು ಹೋಗ್ತಾ ಇರುತ್ತೆ ನಮ್ಮನ್ನ. ಈ ಅರ್ಥ ತಿಳ್ಕೊಳ್ತೀವಿ ಮನೆಗೆ ಹೋದ ಕೂಡಲೇ ಅದೆಲ್ಲೋ ನಾವೆಲ್ಲೋ ಹೋಗ್ತಾ ಇರ್ತೀವಿ. ಹಾಗಲ್ಲದೆ ಅದು ನಮ್ಮನ್ನು ಯಾವಾಗ್ಲೂ ಹತ್ತಿರ ಇರಬೇಕಾದ್ರೆ ಚಿಂತನೆ ಸದಾ ಬರುವುದೇ ಆಕಳ ಹತ್ತಿರ ಇರೋದು. ಹಾಗೆ ನಮಗೆ ಸದಾ ವೇದಾರ್ಥಗಳ ಭಗವಂತನ ಚಿಂತನೆ ಸದಾ ಬರ್ತಾ ಇರಬೇಕಾದ್ರೆ ದೇವರನ್ನ ಗೋಪಾಲ ಕೃಷ್ಣ ಅಂತ ಚಿಂತನೆ ಮಾಡಿದರೆ ಆ ಕೃಷ್ಣ ನಮ್ಮ ಸುತ್ತೂ ಕೂಡ ಎಲ್ಲ ವೇದಾರ್ಥಗಳನ್ನ ಚೆನ್ನಾಗಿ ಇಟ್ಟು ಗುರುಗಳ ಅನುಗ್ರಹದಿಂದ ಅದು ಅನುಷ್ಠಾನಕ್ಕೆ ಬರುವಂತೆ ಮಾಡುತ್ತಾನೆ. ಅಷ್ಟೇ ಅಲ್ಲ, ಗೋಪಾಲ ಕೃಷ್ಣ ಅಂತ ಮಾಡಿದರೆ ನಮ್ಮ ನಮ್ಮ ಸಂಬಂಧಪಟ್ಟ ಯಾರ್ಯಾರಿರ್ತಾರೆ ನಮ್ಮವರಿರ್ತಾರೆ ಅವರೆಂದೂ ನಮ್ಮನ್ನು ಬಿಟ್ಟು ಹೋಗಲ್ಲಂತೆ. ಸದಾ ಸಂತೋಷವಾಗಿ ನಮ್ಮ ಜೊತೆಗೇ ಇರ್ತಾರೆ. ನಮ್ಮಿಂದ ಅವ್ರಿಗೆ ದುಃಖ ಆಗಲ್ಲ, ಅವರಿಂದ ನಮಗೆ ದುಃಖ ಆಗಲ್ಲ. ಎಲ್ಲ ಸಂತೋಷಕರವಾದ ವಾತಾವರಣ ಮನೆಯಲ್ಲಿ ಇರಬೇಕಾ? ಗೋಪಾಲ ಕೃಷ್ಣ ಅಂದ್ರೆ ಈ ಚಿಂತನೆ ಬರಬೇಕು. ನಿನ್ನಿಂದಾಗಿ ನನ್ನನ್ನ ಯಾರು ಬಿಡಲ್ಲಯ್ಯ, ನಿನ್ನ ಭಕ್ತರು, ನಾನು ಅವರನ್ನ ಬಿಡಲ್ಲ, ಅವರಿಗೆ ಪ್ರಾಣವಾಗಿ ನಾನು ನಿಲ್ತೇನೆ, ನನಗೂ ಅವರು ನಿಲ್ಲುತ್ತಾರೆ. ಆದ್ದರಿಂದ ಈ ಬಂಧ ಸದಾ ಇರಲಿ ಹರಿ ಅಂತ ಕೇಳಿಕೋಬೇಕಾ, ಗೋಪಾಲ ಕೃಷ್ಣ ಅಂತ ಬೇಕು. ಅದು ಹೇಳ್ತಾರೆ ಸುಮ್ಮನೆ ಒಣ ಗೋಪಾಲ ಕೃಷ್ಣ ಗೋಪಾಲ ಕೃಷ್ಣ ಅಂದ್ರೆ ಏನು ಉಪಯೋಗ? ಆತನ ಗುಣಚಿಂತನ ಪೂರ್ವಕವಾಗಿ ಹೇಳಬೇಕು. ಇನ್ನ ಭಗವಂತನನ್ನ ನೆಚ್ಚಿದವರ ನೆಂಟ ಅಂತ ಚಿಂತನೆ ಮಾಡಬೇಕಂತೆ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಯಾರನ್ನ ಪ್ರೀತಿ ಪಡುತ್ತೇವೆ, ಯಾರಿಗಾಗಿ ವಿಶೇಷವಾಗಿ ಮನಸ್ಸಿನಲ್ಲಿ ಸ್ಥಾನ ಕೊಡುತ್ತೇವೆ, ಅವರನ್ನ ಎಡ ಬಿಡಬಾರದು. ಹೇಗ್ ಬಿಡಬಾರದು? ನೆಚ್ಚಿದವರ ನೆಂಟ ಅಂದರೆ ಭಗವಂತ ಎಂಥವ ಅಂದ್ರೆ ಹೇಳುತ್ತಾರೆ ದಾಸರು, ಹುಚ್ಚನಾದ ಮಗ ಕಚ್ಚಿ ಬೈದು ಒದ್ದರು ತಾಯಿ ಬಚ್ಚಿಟ್ಟು ಪಾಯಸವ ಉಣಿಸುವಂತೆ. ಮಗ ಹುಚ್ಚ, ಅವನು ಹೊಡಿತಾನೆ ಬೈತಾನೆ ಒದ್ದು ಬಿಡ್ತಾ ಇರ್ತಾನೆ, ಏನು ಪಾಯಸ ತಿನ್ನಿಸ್ಲಿಕ್ಕೆ ಬಂದ್ರೆ ಸಿಟ್ಟವನಿಗೆ, ಹೀಗ್ ಮಾಡ್ತೀರಾ ಹಾಗೆ ಮಾಡ್ತೀರಾ ಅಂತ. ಅಂಥ ಕಾಲಕ್ಕೆ ಅವನು ಬಾಯಲ್ಲಿ ಕೈ ಇಟ್ಟರೆ ಕಚ್ಚಿಬಿಡ್ತಾನೆ. ಅದಕ್ಕೇನು ಮಾಡುತ್ತಾಳೆ, ಅವನು ಯಾವುದೋ ಒಂದು ಬೇರೆ ಇದರಲ್ಲಿರುವಾಗ ಬಂದು ಬಾಯಲ್ಲಿಟ್ಬಿಡ್ತಾಳಂತೆ. ಅಂದ್ರೆ ಇವನು ಓದಿತಾ ಇದ್ದಾನಲ್ಲ ಅಂತ ಬಿಟ್ಟು ಹೋಗಲ್ಲ. ಅದು ಕೃಷ್ಣ ನೆಚ್ಚಿದವರ ನೆಂಟ. ಅದ್ಭುತವಾದ ಕೃಷ್ಣ ಹಾಗಿದ್ದಾನೆ, ಚೆನ್ನಾಗಿದೆ. ಮತ್ತೆ ನಾವು ಹೇಗಿರಬೇಕು? ನಾವು ಹಾಗಿಲ್ಲ, ಕೃಷ್ಣ ಮಾತ್ರ ಹಾಗಿದ್ದಾನೆ. ನಾವು ಚೂರು ಸಿಟ್ಟು ಬಂದ್ರೆ ಮುಗಿದೋಯ್ತು. ನಮ್ಮವರು ಎಂತಿರ್ತಾರೆ, ಯಾರಿರ್ತಾರೆ, ಚೂರು ಸಿಟ್ಟು ಬಂದು ಅವ್ರು ಬೈದ್ರು, ಇನ್ನೊಂದು ಮಾಡಿದ್ರು, ಏನೋ ಮಾಡಿದ್ರು, ಆಯ್ತು ಟೆಂಪರೇಚರ್ ಫುಲ್ ರೈಸ್ ಆಗ್ಬಿಡುತ್ತೆ, ಅವನು ಹೊಡೆದು ಹೊಡೆದು ಏನಿನ್ನ ಮತ್ತು ಈ ಜನ್ಮದಲ್ಲಿ ಮುಖ ನೋಡಲ್ಲ ಅಂತ ಹೋಗ್ಬಿಡ್ತಾ ಇರ್ತೀವಿ. ಹೌದು, ಮತ್ತೆ ಹಾಗಾದ್ರೆ ನಾವು ಹೇಗಿರಬೇಕು? ಒಂದು ಸಲ ನಮ್ಮವರು ಅಂತ ಕೈ ಹಿಡಿದ ಮೇಲೆ ಅವ್ರು ಬಿಡಬಾರದು. ಅದು ಯಾರೇ ಆಗಿರಲಿ, ಭಕ್ತರೇ ಆಗಿರಲಿ, ಕೃಷ್ಣ ಭಕ್ತರೇ ಆಗಿರಲಿ, ನಮ್ಮವರೇ ಆಗಿರಲಿ, ಯಾರೇ ಆಗಿರಲಿ, ಒಮ್ಮೆ ನಮ್ಮವರು ಅಂತ ಹಿಡಿದ ಮೇಲೆ ಅವರಿಂದ ಏನೇ ಪ್ರವರ್ತನೆ ಬರ್ತಾ ಇದ್ರು ಬಿಡಬಾರದು, ಬಿಡಬಾರದು, ಬಿಡಬಾರದು. ಅವ್ರು ಹಿಡದೇ ಹೋಗ್ಬೇಕು. ಒಟ್ಟಾರೆ ನಾವೆಲ್ಲಿ ಗುರಿ ಹೋಗ್ತೀವೋ ಜೊತೆಗೆ ಅವರು ಬಂದಿರಬೇಕು. ಇಲ್ಲದ ದೇವರ ಮೆಚ್ಚನಂತೆ. ದೇವರು ನಮಗೆ ನೆಚ್ಚಿದವರ ನೆಂಟ ಆಗಬೇಕಾದರೆ ನಾವು ಇವಾಗ ದೇವರ ಮರೆತು ಹೋಗ್ತಾ ಇರ್ತೀವಿ, ದೇವರ ಕಡೆ ನೋಡೋದೇ ಇಲ್ಲ, ಕೆಲವೊಮ್ಮೆ ಬೇಸರವೂ ಆಗ್ತಾ ಇರುತ್ತೆ, ನಾನಾ ರೀತಿ ಜಗಳ ಆಡ್ತಾ ಇರ್ತೇವೆ, ಆದರೂ ದೇವರು ಬಿಡ್ತಾ ಇದ್ದಾನೆ ನಮ್ಮನ್ನ, ಎಂದೂ ಬಿಡ್ತಾ ಇಲ್ಲ. ನಾವು ನಮ್ಮವರಿಗೆ ಹಾಗಿದ್ರೆ ದೇವರು ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ನಾನು ಮಾತ್ರ ಹಾಗಿದ್ರೆ ಹೇಗೆ? ನೀನು ಹಾಗೆ ಇರಬೇಕಲ್ಲ, ನನ್ನಂತೆ ಇರ್ಬೇಕು ನೀನು. ನಿನ್ನ ನಂಬಿದವರನ್ನ ನೀನು ಬಿಡಬಾರದು, ಪ್ರಾಣ ಹೋದರೂ ಬಿಡಬಾರದು ಅಂತ ಆ ಲಕ್ಷಣ ನಮ್ಮಲ್ಲಿ ಬರಬೇಕಾ? ದೇವರಲ್ಲಿ ನೆಚ್ಚಿದವರ ನೆಂಟ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸಂಸ್ಕೃತದಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಗಮ ಅಗೋಚರನೆಂದು ವೇದ ವೇದ್ಯ ವೇದವೇ ತಿಳಿಸಿಕೊಡುತ್ತಿತ್ತನ್ನ ನಮಗೆ, ಆದರೆ ವೇದ ಪೂರ್ಣವಾಗಿ ತಿಳ್ಕೊಂಡಿಲ್ಲ ಇವರನ್ನ. ದೇವರನ್ನ ವೇದಕ್ಕೆ ಎಟುಕದವ, ವೇದಕ್ಕೆ ಎಟುಕದವ ಅಂತ ಚಿಂತನೆ ಮಾಡಬೇಕಂತೆ. ಅಪೂರ್ವವಾದ ಗುಣಗಳಿಂದ ತುಂಬಿದವ ಅಂತ ಆ ಚಿಂತನೆ ಮಾಡಿದ್ರೆ ನಮ್ಮಲ್ಲಿ ಏನ್ ಬರುತ್ತಪ್ಪ ಅಂದ್ರೆ, ಹೇಳ್ತಾರೆ ನಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳ ರಾಶಿ ತುಂಬಾ ಇರುತ್ತೆ, ತುಂಬಾ ಇರುತ್ತೆ. ಆದರೆ ಪಕ್ಕದವರಿಗೆ ಎಲ್ಲ ಗೊತ್ತಾಗಲ್ಲ, ನಮ್ಮಲ್ಲೇ ತುಂಬಿರುತ್ತೆ, ಅವ್ರಿಗೆ ಕೆಲವು ಮಾತ್ರ ಗೊತ್ತಿರುತ್ತೆ, ಕೆಲವೇ 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 ಗೊತ್ತಿರುತ್ತೆ. ನಮಗೇ ಗೊತ್ತಿರುತ್ತೆ ನಮ್ಮಲ್ಲಿ ಏನು ಗುಣಗಳಿವೆ ಅಂತ. ಆ ರೀತಿ ನಮಗಾಗ್ಬೇಕು. ಯಾಕೆ ಹಾಗಿರ್ಬೇಕು? ಎಲ್ಲ ಗೊತ್ತಾಗ್ಬೋದಲ್ಲ ಅಂದ್ರೆ, ನಮ್ಮ ವ್ಯಕ್ತಿತ್ವ ಉಳಿಯಬೇಕಾದ್ರೆ ನಮ್ಮಲ್ಲಿ ಅಷ್ಟು ಗುಣಗಳಿರಬೇಕು. ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ, ಅಂದ್ರೆ ನಮ್ಮಲ್ಲಿರುವ ಒಳ್ಳೆ ಗುಣಗಳು ನಮಗೆ ಪರಿಚಯ ಆಗಿ ನಮ್ಮ ಮೇಲೆ ನಮಗೆ ಗೌರವ ಇರಬೇಕು. ಎಸ್, ನಾನೊಬ್ಬ ಇದು ಅಂತ ನಮಗೆ ಅಹಂಕಾರ ಬೇಡ, ನನ್ನಲ್ಲೂ ಇವೇನು ಸಂತೋಷ ಪಡಲಿಕ್ಕೆ ಬರಬೇಕಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಗಮ ಗೋಚರನೆಂದು ಈ ತರ ಭಗವಂತನನ್ನ ಹೃದಯದಲ್ಲಿ ಭಗವಂತನನ್ನ ನಿಲ್ಲಿಸಿ ಅವನನ್ನ ಈ ತರ ಹೇಳ್ತಾ ಹೋಗ್ಬೇಕಂದ್ರೆ, ಸ್ವಾಮಿ ನೆಚ್ಚಿದವರ ನೆಂಟ ನೀನು, ಈ ತರ ಭಗವಂತನನ್ನ ಹೇಳತಾ ಹೇಳತಾ ಆ ಹೇಳೋಕ ಸಂಶಯ ಬರುತ್ತೆ, ಹೌದಾ ಅಲ್ಲ ಅಂತೇಳಿ. ಇಲ್ಲ ಇಲ್ಲ ಹೀಗೆ ಹೀಗೆ ಅಂತ ಚಿಂತನೆ ಮಾಡಿ ಹೌದು 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 ಅಂತ ದೇವರ ಚಿಂತನೆ ಮಾಡಿದರೆ, ಮೆಚ್ಚಿಸು ಮುದದಿಂದ ಮುಂದಾಲಿಸಿ ಬಚ್ಚಿಟ್ಟ ದ್ರವ್ಯದಂತೆ ಅನ್ಯರಿಗೆ ತೋರಿದರು. ದೇವರನ್ನ ಮೆಚ್ಚಿಸಬೇಕಂತೆ ಮುದದಿಂದ. ಸಂತೋಷವಾಗಿ ದೇವರ ಕುರಿತು ಚಿಂತನೆ ಮಾಡ್ತಾ ಮಾಡ್ತಾ ಬಂದಾಗ ದೇವರು ಮೆಚ್ಚುತ್ತಾನಂತೆ, ಹಾ ಒಳ್ಳೇದಪ್ಪ ನನ್ನ ಕುರಿತು ಚೆನ್ನಾಗಿ ತಿಳಿದಿದೆಯಾ, ಮುಂದೇನು ಅಂದರೆ ನನ್ನ ಕುರಿತು ತಿಳಿದದ್ದಕ್ಕೆ ನೀನು ಮುಂದೆ ಮುಗ್ಗರಿಸಿ ಬೀಳಲ್ಲ, ನನ್ನ ಕೈಯೇ ಹಿಡಿದಿರ್ತೀಯ, ಆದ್ದರಿಂದ ನೀನು ಬೀಳಲ್ಲ, ಆದ್ದರಿಂದ ನನ್ನ ಸಂತೋಷ ಆಯಿತು. ಒಂದು ವೇಳೆ ನನ್ನ ಕೈ ಬಿಟ್ಟರೆ ನೀನು ಬಿದ್ದು ಹೋಗ್ತೀಯ, ಅದಕ್ಕೆ ನನಗೆ ದುಃಖ. ದೇವರ ಸ್ತೋತ್ರ ಅಂದ್ರೆ ನಿನ್ನ ಬಿಟ್ಟು ನಾನಿರಲಾರೆ ಎಂಬ ಯಥಾರ್ಥ ಸ್ಥಿತಿಯೇ ವರ್ಣನೆ. ಅದು ಕೇಳಿದರೆ ತಾಯಿ ಮಗು ಬಂದು ಅಮ್ಮ ನಿನ್ನ ಬಿಟ್ಟಿರ್ಲಿಕ್ಕಿಲ್ಲ ಅಂತ ಕೈ ಹಿಡಿದರೆ ಯಾವ ತಾಯಿಗೆ ಅಹಂಕಾರ ಬರುತ್ತೆ? ನೋಡು, ನನ್ನ ಮಗ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾನಂತ ಹೇಳ್ತಾಳ? ಇಲ್ಲ, ತನ್ನ ತಾಯಿ ಮಗ ತನ್ನ ಮೇಲೆ ಹೌದಪ್ಪ ನನ್ನ ಬಿಟ್ಟಿರ್ಲಿಕ್ಕಿಲ್ಲ ಅಂದ್ರೆ ಸಂತೋಷ ಪಡ್ತಾಳಂತೆ. ಯಾಕೆ? ಇನ್ನ ಇವನು ಬೀಳಲ್ಲ, ನನ್ನ ಕೈ ಹಿಡಿದಿರ್ತಾನೆ. ಅದೇ ಗೊತ್ತಾಯಿತು, ನೀನ್ ಇಳಿದ್ರೆ ಇರ್ಲಿಕ್ಕಾಗಲ್ಲ ಅಂತ ಹೇಳಿದೆ. ಅವಾಗ ತಾಯಿಗೆ ಓ ಇವನಿಗೆ ಯಥಾರ್ಥ ಜ್ಞಾನ ಬಂದಿದೆ, ನಿಜವಾದ ತಿಳುವಳಿಕೆ ಬಂದಿದೆ, ಇನ್ನ ಮೇಲೆ ಇವನು ಬೀಳಲ್ಲ ಅಂತ ಸಂತೋಷ ಪಡ್ತಾಳೆ. ಅದೇ ತರ ಭಗವಂತ ನಾವು ಹೇ ಸ್ವಾಮಿ ಇವಾಗ ಗೊತ್ತಾಯ್ತಯ್ಯ ನೀನ್ ಇಳದಿದ್ರೆ ಇರ್ಲಿಕ್ಕಾಗಲ್ಲ ಅಂತ ದೇವರ ಹತ್ರ ಹೇಳ್ತಾ ಬಂದ್ರೆ ಅದು ಸರಿಯಾಗಿ ಬಂತ ಇಲ್ಲ ಟೆಸ್ಟ್ ಮಾಡ್ತಾನೆ. ಒಳಗಡೆ ಚೆನ್ನಾಗಿ ಕೂತರೆ ಅವಾಗ ಮೆಚ್ಚುತ್ತಾನಂತೆ, ಸರಿ ಸರಿ ಇನ್ನ ನೀನು ಬೀಳಲ್ಲ, ನನಗೆ ಸಂತೋಷ ಆಯ್ತು ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಅಷ್ಟೇ ದೇವರಿಗೆ ಸ್ತೋತ್ರದಿಂದ ಬರೋದು. ಮೆಚ್ಚಿಸು ಮುದದಿಂದ ಹೇಳ್ತಾರೆ. ಭಗವಂತನ ಚಿಂತನೆ ಮಾಡುವಾಗ ಸಂತೋಷ ಇರಬೇಕು. ಸಂತೋಷ ಇರಬೇಕು ಅಂದ್ರೆ ಏನಿರಬೇಕು ಹೇಳಿ? ಅವಸರ ಇರಬಾರದು. ದೇವರ ಪೂಜಾದಿಗಳಲ್ಲಿ ದೇವರ ಚಿಂತನೆ ಮಾಡೋ ಕಾಲಕ್ಕೆ ನಮಗೆ ಬರೋದೇ ಭೂತ. ಉದ್ಯೋಗ ಇದ್ರೂ ಉದ್ಯೋಗ ಬಿಟ್ರು ಅದೊಂದು ಬಿಡಲ್ಲಪ್ಪ, ನನಗೆ ಗೊತ್ತಾಯ್ತದೆ. ಉದ್ಯೋಗ ಇದ್ದಾಗ್ಲೂ ಟೆನ್ಷನ್ನೇ, ಓಡ್ತಾ ಇದ್ದೆ, ಈಗ್ಲೂ ಬಿಟ್ಟಿಲ್ಲ. ಅಂದ್ರೆ ಪ್ರಾರಂಭದಲ್ಲಿ ಅವಸರ ಪಡೋದು ಎಂಬುದು ಬಿಟ್ಟಿದ್ರೆ ಅದು ಬರ್ದಿದ್ರೆ ಅದನ್ನು ಸನ್ಯಾಸಿಗಳಾದ್ರೂ ಬಿಡಲ್ಲ. ಅವಾಗ್ಲೂ ಯಾವ್ದೋ ಒಂದು ಕಾರ್ಯಕ್ರಮ ಬರುತ್ತೆ, ಅವಸರ ಅವಸರ ಓಡ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಮುದದಿಂದ ಅಂದ್ರೆ ಎಲ್ಲಾ ಬದಿಗೊತ್ತಿ ಸಂತೋಷದಿಂದ ಅವನ ಪೂಜಾ ಮಾಡಬೇಕಂತೆ. ನೀವು ಮೈಸೂರಿಗೆ ಹೋಗಿದ್ದೀರಾ? ಮೈಸೂರಿಗೂ ಹೋದಾಗ ಅವ್ರು ಯಾರಿದ್ದಾರೆ? ಎಲ್ಲರೂ ಹೋಗಿದ್ದೀರಾ ಮೈಸೂರಿಗೆ? ಕಟ್ಟೆ ಮನೆಗೆ ಹೋಗಿದ್ದೀರಾ? ಹೋಗಿಲ್ಲ ನೋಡಿ. ನಮ್ಮ ಊರು ಕಡೆ ಬೇಡಪ್ಪ, ನಿಮ್ಮ ಊರು ಕಡೆ ಇಲ್ಲೇ ಇದ್ದ ಮೈಸೂರಲ್ಲೇ ಕಟ್ಟೆ ಮನೆಗೆ ಹೋಗ್ಲಿಲ್ಲ. ಇನ್ನೂ ಆಶ್ಚರ್ಯ ಗೊತ್ತಾ, ಮೈಸೂರಲ್ಲಿದ್ದವರೇ ಇಷ್ಟವರೆಗೆ ಹೋಗೋದವರು ಬಹಳ ಜನ ಇದ್ದಾರೆ. ಅವ್ರು ನೋಡಿ ನಮಸ್ಕಾರ ಮಾಡಿಬಿಟ್ಟೆ ನಾನು, ಅಪ್ಪ ಇಂಥವ್ರು ಇರ್ತಾರ ಅಂತ ಹೇಳಿದ್ರು. ಕಟ್ಟೆ ಮನೆಗೆ ಹೋಗಿದ್ದೀರಾ? ಹೋಗಿಲ್ಲ. ಈ ಸಲ ಬನ್ನಿ, ಎಷ್ಟು ಚೆನ್ನಾಗಿರುತ್ತೆ. ಇವರೆಲ್ಲ ಬಂದ್ರು ಆರಾಧನೆಗೆ, ಅಷ್ಟು ಸನ್ನಿಧಾನ, ಅಷ್ಟು ಸನ್ನಿಧಾನ. ವಿಜಯರಾಮಚಂದ್ರಾಯರುವಂತ ಅವರದ್ದು, ಆದಮೇಲೆ ಜಯೇಶ ವಿಠಲ್ ಅವರ ಗುರುಗಳವರು ವಿಜಯರಾಮಚಂದ್ರಾಯರು. ಅಂಥ ಅಪಾರ ಭಕ್ತಿ, ಅಪಾರ ಭಕ್ತಿ ಅಂದ ಅಪಾರ ಭಕ್ತಿ ಅವರಿಗೆ. ಅವರಿಗೆ ಜಯೇಶ ವಿಠಲ್ರು ಅವರಿಗೆ ಸ್ವಪ್ನ ಸೂಚನೆಯಾಗಿ ಇಂತಹ ಗುರುಗಳು ಅಂತ ತೋರಿಸಿದರೆ ಜನ್ಮದಲ್ಲಿ ನೋಡಿದ್ದಿಲ್ಲ ಅವರು. ಮೈಸೂರಿಗೆ ಬಂದ್ರೆ ಅವರಲ್ಲಿ ಒಳಗಿದ್ದೆ, ಇವರು ಬಂದ್ರೆ ಅವ ದರ್ಶನ ಆಯಿತು. ಬಂದ ಕೂಡಲೇ ಗುರುಗಳು ಹೇಳಿದ್ದು, ಬಾಪ ನಿನ್ಕೋಸ್ಕರ ಕಾದಿದ್ದೇನೆ ಅಂತ. ಅಂತಹ ಗುರುಗಳು. ಒಂದ್ಸಲ ಇವರಿಗೆ ಜಯೇಶ ವಿಠಲರಿಗೆ ಕಾಶಿಗೆ ಹೋಗ್ಬೇಕು ಅಂತ ಆಸೆ, ಕಾಶಿಗೆ ಹೋಗ್ಬೇಕು ಅಂತ ಆಸೆ. ಅವಾಗ ಸ್ವಾಮಿನ ಹೋಗಿ ಬರ್ತೀನಿ, ಯಾಕೆ ಇಲ್ಲಿ ಕಾಶಿ ಇಲ್ವಾ? ಅಲ್ಲ, ಅಲ್ಲಿಗೆ ಹೋಗ್ಬೇಕಲ್ಲ. ಆಯ್ತು ಹೋಗ್ ಬನ್ರಿ. ಕಾಶಿಗೆ ಹೋದರೆ ಎಲ್ಲರಿಗೂ ಲಿಂಗ ಕಾಣತಾ ಇದೆ, ಲಿಂಗದ ಜಾಗದಲ್ಲಿ ಇವರು ಗುರುಗಳು ಕೂತಿದ್ದಾರೆ, ಲಿಂಗದ ಜಾಗದಲ್ಲಿ ಇವರು ಕೂತಿದ್ದಾರೆ. ಕೂತು ನಾನಲ್ಲೇ ಇದ್ದನಲ್ಲ, ಇಲ್ಲಿವರೆಗೆ ಯಾಕೆ ಬಂದಿ ಅಂತ ಹೇಳಿದ ಮೇಲೆ ಅವರಿಗೆ ಡೌಟ್, ನನ್ನ ಮನಸ್ಸಿಗೆ ಇದು ಚಿಂತನೆ ಹೀಗೆ ಬಂತೇನೋ, ನನ್ನ ಗುರುಗಳು ಅಲ್ಲೇ ಇದ್ದಾರೇನೋ. ಸರಿ ಆಯ್ತಪ್ಪ, ನಮ್ಮ ಗುರುಗಳು ದೊಡ್ಡವರು, ಏನೊಂದು ಗೊತ್ತಾಯಿತು, ಗುರುಗಳ ಸ್ವರೂಪ ಏನೊಂದು ಗೊತ್ತಾಯಿತು. ಆನಂದದಿಂದ ಮೈಸೂರಿಗೆ ಬಂದರು. ಬಂದ ಕೂಡಲೇ ನಮಸ್ಕಾರ ಮಾಡಿ, ಸ್ವಾಮಿ ಹೀಗಾಯಿತು ಅಂತ ಹೇಳಲಿಕ್ಕೆ ಶುರು ಮಾಡೋ ಕಾಲಕ್ಕೆ ಅಲ್ಲೇ ಮಾತಾಡಿಸಿದ್ದೇನಲ್ಲ ನಾನು. ಆಯ್ತಲ್ಲ, ಮತ್ತೆ ಯಾಕೆ ಮಾಡ್ತೀಯ? ನಂಗೆ ಗೊತ್ತು, ಅದಕ್ಕೆ ಹೇಳಿದೆ. ಅಲ್ಲಿ ಯಾಕೆ ಹೋಗ್ತೀಯೋ, ಇಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ಹೋಗುದು, ಎಲ್ಲಿಗೆ ಹೋದೆ, ತಪ್ಪಾಯ್ತು ಸ್ವಾಮಿ ಅಂತ ಕಾಲಿಗೆ ಕೂತರಂತೆ. ಅಂಥ ಅಪರೂಪದ ಸನ್ನಿಧಾನ ಗೋಪಾಲಕೃಷ್ಣ ರುದ್ರದೇವರು. ಅಲ್ಲಿ ಎಲ್ಲ ಈ ಮೈಸೂರು ಕಡೆ ಚಿತ್ರಣ ನೋಡಿ, ಬಂಗಾರದ್ದು ಹಾಕಿ ಪೇಂಟಿಂಗ್ ತರ, ಆ ಚಿತ್ರಗಳಲ್ಲಿ ಭಗವಂತನ ಸನ್ನಿಧಾನ ಆವಾಹನ ಮಾಡಿದ್ದಾರೆ. ಅಲ್ಲಿ ನಾವೆಲ್ಲ ಅಲ್ಲಿ ತುಂಬಾ ಫೋಟೋಗಳಿಗೆಲ್ಲ ಅರ್ಥ ಮಾಡ್ತಾ ಇರ್ತಾರೆ, ಇದೇನಿದು ಸ್ಮಾರಕರೆಲ್ಲ ಮಾಡಿದ ಹಂಗೆ ಇವರು ಮಾಡ್ತಾರಲ್ಲ ಅಂತ ಹೇಳಿ. ಇಲ್ಲ, ಅಲ್ಲಿ ಅದು ನೋಡಿ ಯಾರು ದಯಾನಿಧಿಗಳು, ಸತ್ಯನಿಧಿಗಳ ಸತ್ಯನಿಧಿಗಳು, ಶ್ರೀಪಾರಾಯಣ ಸ್ವಾಮಿಗಳು, ಹಿಂದಿನವರು ಹಿಂದಿನವರು ಹಿಂದಿನವರು. ಅವರಲ್ಲಿ ಹೋದಾಗ ನೋಡಿದ್ರಂತೆ, ಏನಿದು ಫೋಟೋಗಳು ಅದು ಇದು ಇಟ್ಕೊಂಡು, ಏನು ಸ್ವಪ್ನ ಆಯ್ತಂತ ಅವರಿಗೆ. ಹೀಗಿದ್ದೇ ಸನ್ನಿಧಾನ ಅಂದುಕೊಳ್ಳೆ ನಾನು ಇಲ್ಲಿ ಬರ್ತೇನೆ ಅಂತ ಹೇಳಿ ಪ್ರತಿ ಆರಾಧನೆಗೆ ಬ್ರಾಹ್ಮಣರ ಅಲಂಕಾರ ಅಲ್ಲದೆ ಸ್ವಾಮಿಗಳನ್ನ ಕೂಡಿಸಿಟ್ಟು ನಂತರ ಇವನ ಕೂಡಿಸ್ತಾ ಇದ್ದಂತ ಆರಾಧನೆ ನಾ ಬರ್ತೀನಪ್ಪ ಅಲಂಕಾರಕ್ಕೆ ನಾ ಕೊಡ್ತೀನಿ ಅಂತ ಬರ್ತಾ ಇದ್ರಂತ. ಅಲ್ಲಿ ಹೋಗದೆ ಇಲ್ಲೇ ಇಲ್ಲ. ಪ್ರತಿಯೊಬ್ಬರು ವಿದ್ಯಾವಾಚಸ್ಪತಿಗಳು ದ್ವಿತೀರ್ಥಾಚಾರ ಅವರು ಆಶ್ರಮ ಆಗ್ಲಿಕ್ಕೆ ಮುಂಚೆ ಹೋಗಿದ್ದು, ಆಶ್ರಮ ಆದ್ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬಂದದ್ದು. ಅಂಥ ಅಪರೂಪದ ಸನ್ನಿಧಾನ ಅಲ್ಲಿ ನೋಡಬೇಕು ನೀವು ಆರಾಧನೆ ಹೇಗೆ ಮಾಡ್ತಾರೆ ಅಂತ. ಏನು ಬ್ರಾಹ್ಮಣ ಕೂಡಿಸಿರ್ತಾರೆ, ಆ ಕಾಲಿಗೆ ನೀರ್ ಹಾಕಿ, ನೀರ್ ಹಾಕೋದ್ರಲ್ಲಿ ಕಾಲು ತೊಳೆಯೋದ್ರಲ್ಲೂ ಕೂಡ ಎಷ್ಟು ಅಂದ್ರೆ ಗುರುಗಳ ಪಾದವೇ ಅಲ್ಲಿ ಬಂದಿದೆ. ಅಷ್ಟೇ ಅಲ್ಲ ಭಗವಂತ ಅಲ್ಲಿ ಸನ್ನಿಧಾನ ಆಗಿದ್ದಾನೆ. ಹೂ ರಾಶಿ ತರ್ತಾರೆ, ಹೂವಿನಿಂದ ಮೆತ್ತಗೆ ಅದನ್ನು ಒರೆಸ್ತಾರೆ, ಅಷ್ಟೂ ಭದ್ರವಾಗಿ ಮಾಡುತ್ತಾರೆ. ಮೈಯೆಲ್ಲ ಗಂಧ ಹಚ್ತಾರೆ. ಹಚ್ಚೋ ಕಾಲಕ್ಕೆ ಆಚಾರ ದೃಷ್ಟಿ ಇರಲ್ಲ, ಒಳಗೆ ಗುರುಗಳ ದೃಷ್ಟಿ. ಕೈ ಮುಗಿದು ಕೇಳುತ್ತಾರೆ, ಎಲ್ಲಾ ಬೆಳ್ಳಿ ಪಾತ್ರೆಗಳೇ ಅದರಲ್ಲೇ ತಂದು ಬಡಿಸ್ತಾರೆ. ಶಿಷ್ಯ ವರ್ಗದ ಭಕ್ತಿ ನೋಡಬೇಕು, ಮೈ ಮರೆತು ಹೋಗ್ತಾ ಇರ್ತಾರೆ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಮೆಚ್ಚಿಸು ಮುದದಿಂದ ಮುಂದಾಲಿಸಿ ಆ ಗುರುಗಳನ್ನ, ಗುರುಗಳಂತರ್ಯಾಮಿ ಭಗವಂತನನ್ನ ಆ ರೀತಿ ಮೆಚ್ಚಿಸಬೇಕಂತೆ. ಅದ್ಭುತವಾಗಿ ಮಾಡುತ್ತಾರೆ. ಏನು ಮನೆ ತುಂಬಾ, ನಮ್ಮ ಮನೆಯಲ್ಲಿ ಏನಾದರೂ ಒಳ್ಳೆ ಫಂಕ್ಷನ್ ಆದ್ರೆ ಎಲ್ಲ ಬಾಳೆ ಕಂಬ ಎಲ್ಲ ಕಟ್ಟಿ ಮಾಡ್ತೇವಲ್ಲ, ಆರಾಧನೆ ಅಂದ್ರೆ ಹಾಗೆ ಮಾಡ್ತಾರೆ. ಒಂದ್ಸಲ ಹೋಗ್ಬೇಕ್ರಿ ನೀವು, ಎಷ್ಟು ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಪ್ಲೇಸ್ಗಳೆಲ್ಲ ಇವೆ, ಇಲ್ಲಿ ಹತ್ತಿರ ಬೇಕಾದಷ್ಟು ಇವೆ, ಅದ್ಭುತವಾದ ಜಾಗಗಳಿವೆ. ನಂತರ ಹೇಳ್ತಾರೆ, ಮುಂದಾಲಿಸಿ ಬಚ್ಚಿಟ್ಟ ದ್ರವ್ಯದಂತೆ ಅನ್ಯರಿಗೆ ತೋರದಿರು. ಭಗವಂತನನ್ನ ಚೆನ್ನಾಗಿ ಹೃದಯದಲ್ಲಿ ಅವನ ಮೆಚ್ಚಿಸ್ತಾ ಇರು. ಆ ಮೆಚ್ಚಿಸೋದು ಇನ್ನೊಬ್ಬರಿಗೆ ತೋರದಂತೆ ಮಾಡಯ್ಯ, ಬಚ್ಚಿಟ್ಟ ದ್ರವ್ಯದಂತೆ. ಬಚ್ಚಿಟ್ಟುಕೊಂಡಿರಬೇಕು, ಯಾರಿಗೂ ಗೊತ್ತಾಗಬಾರದು ಇವರಿಷ್ಟು ಚಿಂತನೆ ಮಾಡ್ತಾರೆ, ಒಳಗಿದು ಮಾಡ್ತಾರೆ ಎಂಬುದು ಯಾರಿಗೂ ಗೊತ್ತಾಗಬಾರದು. ಹೇಳುತ್ತಾರೆ, ಅನ್ಯರಿಗೆ ತೋರಿದರು, ನೀನು ಇನ್ನೊಬ್ಬರಿಗೆ ತೋರುವಾಗ ಹೇಗಿರಬೇಕು, ಹುಚ್ಚು ಹುಚ್ಚಾಗಿರು ಬಾಹಿರದಲ್ಲಿ. ಮೇಲ್ನೋಟಕ್ಕೆ ಹುಚ್ಚುಚ್ಚಾಗಿರ್ಬೇಕಂತ ನಾವು, ಅಪ್ಪ ಇವರೇಂದ್ರೆ ಹೀಗಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ಏನಾಗುತ್ತೆ ಅಂದ್ರೆ, ಹೆಚ್ಚು ಅದು ನಿನಗೆ ಇದರಿಂದ ಲಾಭ ಪ್ರಾಪ್ತಿ, ಇದರಿಂದ ಅಪರೂಪದ ಲಾಭ ಜಾಸ್ತಿ ಬರುತ್ತಯ್ಯ, ಆದ ಕಾರಣ ಆ ರೀತಿ ಆಗಿರು ಅಂತ ಹೇಳ್ತಾ ಇದ್ದಾರೆ. ಇನ್ನ ಬಿಚ್ಚಿ ಬಿಸಾಟಿದರು ಅಂತರಂಗ, ಇಲ್ಲಿ ಹೇಳ್ತಾರೆ ಬಿಚ್ಚಿ ಬಿಸಾಡದಿರು ಅಂತರಂಗ. ನಿನ್ನ ಒಳಗೇನು ತತ್ವದ ಚಿಂತನೆ ಬರ್ತಾ ಇದೆ ಅದನ್ನ ಬಿಸಾಡದಿರು, ಅಂದ್ರೆ ಎಲ್ಲರ ಮುಂದೆ ಚೆಲ್ಲಬೇಡ ಅಂತ ಹೇಳ್ತಾರೆ. ಅಂದ್ರೆ ಯೋಗ್ಯರಾದ ನೀವೆಲ್ಲ ಒಳ್ಳೆ ಯೋಗ್ಯರು ನಿಮ್ ಮುಂದೆ ಹೇಳಬಹುದು, ಆದರೆ ಈ ಒಂದು ಗಮನ ಕೊಟ್ರೆ ತುಂಬಾ ಜನ ಸೇರಿ ಪಬ್ಲಿಕ್ ಆಗಿ ಪ್ರವಚನ ಇರುತ್ತಾ, ಅಲ್ಲಿ ನನ್ನ ಪ್ರವಚನ ರೀತಿಯೇ ಬೇರೆ, ನೀವು ಮಾತ್ರ ಕೊಡ್ತೀರಾ ಪ್ರವಚನ ರೀತಿಯೇ ಬೇರೆ ಇರುತ್ತೆ. ಆತರ ಇರಬೇಕು, ಯಾಕೆಂದ್ರೆ ಎಲ್ಲರ ಮುಂದೆ ಯಾರೋ ಬರ್ತಾರೆ, ಅವರಿಗೆ ಸರಿ ಪ್ರವಚನ ಅಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸುಮ್ಮನೆ ಕಟಾಚಾರ ಕೂತಿರ್ತಾರೆ ಅಲ್ಲಿ, ತಪ್ಪಿದ್ದಲ್ಲ ಅಂತವ್ರ ಮುಂದೆ ಹೇಳಬಾರದು. ಬಿಚ್ಚಿ ಬಿಸಾಡದಿರು ಅಂತರಂಗ ಅಂತ ಹೇಳ್ತಾರೆ. ಇನ್ನ ವಿಶೇಷವಾಗಿ ನಾವು ಇರಬೇಕಾದ ಲಕ್ಷಣ ಎಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಬಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ನಾಳಿಂದ ಸರಿಯಾಗಿ 10ಕ್ಕೆಲ್ಲ ಸೇರೋಣ, ಯಾಕಂದ್ರೆ ನಾನೇ ಸ್ವಲ್ಪ ತಡಾಗ್ ಬಂದೆ, ಅದಕ್ಕೆ ಎಲ್ಲರೂ ತಡಾಗ್ ಬಂದ್ರು. ಅದಕ್ಕೆ 10ಕ್ಕೆ ಸೇರಿದ್ರೆ ಮುಂದಿನ ಕಾರ್ಯಕ್ರಮ ಎಲ್ಲ ಕೂಡ ಪ್ರವಚನ ಇದೆ, ಅದಕ್ಕೆ ತಡ ಆಗ್ತಾ ಇದ್ದಾರೆ. ಕಾರಣ 10ಕ್ಕೆ ಸರಿಯಾಗಿ ಎಲ್ಲ ಬಂದ್ರೆ ನಿಮಗೆಲ್ಲ ಪೂರ್ಣ ಕೇಳಲಿಕ್ಕೆ ಆಗುತ್ತೆ. ಬೇಡವಾ? ಹೌದಲ್ವಾ? ಸರಿ ಸರಿ ಸರಿ, ನಾಡದ್ದು ಹೋಗ್ತಾ ಇದ್ದೆ ನಾನು, ನಾಳೆ ಹೋಗ್ತಾ ಇಲ್ಲ. ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ? ಬೇರೆ ಕಡೆ ಎಲ್ಲ ಇದೆಯಾ ಆರಾಧನೆ ಎಲ್ಲ ಇದೆ? ಮುಡಬಾಗಿಲು ಹೋಗ್ತಾ ಇದ್ದೀರಾ? ಸರಿಯಪ್ಪ, ನಾಳೆ ಹಾಲ್ಡೇ ಕೊಟ್ಬಿಡೋಣ ಅದಕ್ಕೇನಂತೆ. ಆಯ್ತಲ್ವಾ? ನಾನು ನಾಳೆ ಹೋಗ್ತಾ ಇದ್ದೀನಿ, ನಾಳೆದ್ದು ಹೋಗ್ಬೇಕು ಅನ್ಕೊಂತಾ ಇದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ ಸದ್ಯಕ್ಕೆ, ನಾಳದ್ದು ಇರಲ್ಲ, ಎರಡು ದಿನ ಇರಲ್ಲ. ಎಲ್ಲರೂ ಹೋಗಿರ್ತಾರೆ ಆರಾಧನೆಗಳಿಗೆ, ಎಲ್ಲ ಹೋಗಿರ್ತಾರೆ. ಸರಿ, ಹಾಗಾದ್ರೆ ಎರಡು ದಿವಸ ಬಿಟ್ಟು ಸೇರೋಣ, ನಾಳೆ ನಾಳದ್ದು ಇರಲ್ಲ.
13th, 14th, 3 days
ಇರ್ಬೋದಾಗ್ತಿಂದ ಬಹಳ ಜನ ಮುಳುಬಾಗಿ ಹೋಗ್ತಾರೆ.
12 ಅಂದ್ರೆ 14 ಇರುತ್ತೆ.